ஹரிஹோ நம. அப்ரமம் மங்கரயித்தம் அதிடம் யமனம் சதா ஆனந்த தீர்த்தமத்லம் பதே தாபத்ரயாபகம் நித்யா சித்தாந்த வித்வாந்த வித்வம்ஷ்ண சக்ஷ்ண ஜெய்தீர்த்தா கட்டனே பாசதாம் நோ ஹுலம்பரே அத்திகல்பித கல்போயம் பிரத்யுத்திகித கேசரி வியாச தீர்த்த குருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாபரானம் வாஜராஜ குருன் வந்தே ஹைக்ரிபிராஷயான் பூஜ்ய ராகவேந்திராய சத்யதர்மரதாய ச பரதாம் கல்புருஷாய அமதாம் காமதேனவே துர்வாரி தாந்திரவியே வைஷ்ணவேந்தி வரேந்தவே ஸ்ரீ ராகவேந்திர குருவே நமோத்மிந்தையாளவே ஆபால்மொழி பர்யந்தம் குருநாமாப்தியம் ஸ்மரே தேன விக்னா பிரஷ்யந்தி சித்தேந்த மனோரதா ஹரி ஓம் ஸ்ரீ குருப்யோ நம. நாவு ஸ்ரீ வேதவியாச கத்யவன்னு நோட்டா பந்தித்தீவி. லாஸ்ட் கிளாஸ்னல்லி ಈ ನಾಲ್ಕು ಮುಕ್ತಿ ಮಾರ್ಗಗಳ ಬಗ್ಗೆ ಹೇಳ್ತಾ ಬಂದು ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ರೂಪ ಚತುರ್ವಿಧ ಮುಕ್ತಿಯೋಗ್ಯ ಮನುಷ್ಯೋತ್ತಮ ಉಪಾಸಿತ ಸತ್ ಚಿತ್ ಆನಂದ ಆತ್ಮ ಆಖ್ಯ ಚತುರ್ಗುಣಾಯ ಅಂಥೇಳಿ ವೇದವ್ಯಾಸರ ವಿಶೇಷಣಗಳು, ಅವರನ್ನು ವರ್ಣಿಸುವಂತಹ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಬರ್ತಾ ಇದ್ದಾರೆ. ವೇದವ್ಯಾಸರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಎಂಥವರು ಅಂಥೇಳಿದ್ರೆ ಪರಮಾತ್ಮ ವೇದವ್ಯಾಸ ಅಂದ್ರೆ ವೇದವ್ಯಾಸ ಭಿನ್ನ ನಾರಾಯಣ ವೇದವ್ಯಾಸ ಎಲ್ಲ ಒಂದೇ ಭಗವಂತನ ರೂಪಗಳು. ಸೊ ನಾರಾಯಣನಿಗೆ ಯಾವ ಯಾವ ಮಂಗಳ ಲಕ್ಷಣಗಳು ಸುಗುಣಗಳು ಕಲ್ಯಾಣ ಗುಣಗಳು ಅನ್ವಯಿಸುತ್ತವೋ ಅವೆಲ್ಲವೂ ವೇದವ್ಯಾಸರಿಗೆ ಅಭಿನ್ನ, ನಾರಾಯಣ ಅಭಿನ್ನನಾದಂತಹ ವೇದವ್ಯಾಸರನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಕರ್ಮಕ್ಷಯ ಅಂತೆ ಅಂದ್ರೆ ನಾಲ್ಕು ಹಂತಗಳಲ್ಲಿ ಮೋಕ್ಷ ಅನ್ನೋದು ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಮೋಕ್ಷ ಸಿಕ್ಕಿದರೆ ಆ ಮೋಕ್ಷ ಸಿಗುವುದು ನಾಲ್ಕು ಹಂತಗಳಲ್ಲಿ. ಅದು ಅಂದ್ರೆ ಸಾಮಾನ್ಯತಃ ಅದು ಹೇಳುವಂತಹದ್ದು ಕರ್ಮಕ್ಷಯ, ಅದು ಎಲ್ಲರಿಗೂ ಇರುವಂತಹದ್ದು. ಉತ್ಕ್ರಾಂತಿ ಇಲ್ಲ ಉತ್ಕ್ರಮಣ ಅಂದ್ರೆ ಅದು ಏನು ಅಂತ ಹೇಳಿದೆ, ಜೀವ ದೇಹದಲ್ಲಿ ಇರುವಂತಹ ಆ ಜೀವ ಚರ್ಮದೇಹ ಬಂದಾಗ ಚರ್ಮದೇಹವನ್ನು ಅದೇ ಕೊನೆ ದೇಹ ಆಗಿರುತ್ತೆ, ಆವಾಗ ಉತ್ಕ್ರಮಣ ಇಲ್ಲ ಉತ್ಕ್ರಾಂತಿ ಆ ಸುಷುಮ್ನಾಡಿಯ ಮೂಲಕವಾಗಿ ಅದರ ದ್ವಾರ ಬ್ರಹ್ಮರಂಧ್ರವನ್ನು ಛೇದಿಸಿಕೊಂಡು ಜೀವ ಹೊರಗೆ ಬರ್ತಾನೆ. ಜೀವ ಅಪ್ರಾಕೃತನಾದದ್ದು, ಬ್ರಹ್ಮರಂಧ್ರ ಪ್ರಾಕೃತವಾದದ್ದು. ಛೇದಿಸಿಕೊಂಡು ಬರುವುದು ಅಂತಾದ್ರೆ ಏನು ಅಂದ್ರೆ, ಒಂದು ಪ್ರಾಕೃತವಾದ ವಸ್ತು ಇನ್ನೊಂದು ಪ್ರಾಕೃತವಾದ ವಸ್ತುವನ್ನು ಛೇದಿಸಿಕೊಂಡು ಹೋಗಬಹುದು. ಅಪ್ರಾಕೃತವಾದಂತಹ ಜೀವ ಹೊರಗೆ ಹೋದಾಗ ಬ್ರಹ್ಮರಂಧ್ರದ ಮೂಲಕವಾಗಿ ಹೋಗಬಹುದು, ಆದ್ರೆ ಬ್ರಹ್ಮರಂಧ್ರವನ್ನು ಛೇದಿಸಿಕೊಂಡು ಹೇಗೆ ಅಂತ ಹೇಳಿದ್ರೆ, ಆ ಜೀವನ ಒಂದು ಆ ಶಕ್ತಿಯಿಂದ ತೇಜಸ್ಸಿನಿಂದಲೇ ಆ ಬ್ರಹ್ಮರಂಧ್ರ ಓಡಿದು ಬರುತ್ತೆ ಅಂತೇಳಿ. ಅಂದ್ರೆ ಆ ಪ್ರಭಾವದಿಂದ ಅಷ್ಟು ಒಂದು ಜೋರಾಗಿ ಆ ಜೀವ ಹೊರಗೆ ಬರ್ತಾನೆ ಅಂತೇಳಿ. ಸೊ ಈ ವಿಧವಾಗಿ ಬ್ರಹ್ಮರಂಧ್ರವನ್ನು ಛೇದಿಸಿಕೊಂಡು ಜೀವ ಹೊರಗೆ ಬಂದು ಅದು ಉತ್ಕ್ರಾಂತಿ ಇಲ್ಲ ಉತ್ಕ್ರಮಣ ಹೊರಗೆ ಬರುವುದು ಅಂತ ಅರ್ಥ ಶಬ್ದಕ್ಕೆ. ಹಾಗೆ ಬಂದಾಗ ಆ ಜೀವ ಮತ್ತು ಅರ್ಚಿರಾದಿ ಮಾರ್ಗದಿಂದ ವಿವಿಧ ದೇವತಾಲೋಕಗಳನ್ನು ಪಾಸ್ ಮಾಡ್ತಾ ಅದೇ ಹೋಗ್ತಾನೆ. ಹೋಗಿಬಿಟ್ಟು ಕೊನೆಗೆ ಭೋಗ ಆನಂದ ಅನುಭವ ರೂಪವಾದ ಭೋಗ ರೂಪವಾದ ಮೋಕ್ಷ, ಹೀಗೆ ನಾಲ್ಕು ಹಂತಗಳಲ್ಲಿ ಆ ಮೋಕ್ಷ ನಡೆಯುತ್ತೆ ಅಂತೇಳಿ. ಇವು ಎಲ್ಲವೂ ಎಲ್ಲರಿಗೂ ಇದೆ ಅಂತ ಅಲ್ಲ, ಈ ಮನುಷ್ಯೋತ್ತಮರಿಗೆ ಮಾತ್ರ ಈ ಉತ್ಕ್ರಾಂತಿ ಭೋಗ ಕರ್ಮಕ್ಷಯ ಆಮೇಲೆ ಭೋಗ ಅನ್ನೋದು ಎಲ್ಲರಿಗೆ, ಯಾಕಂದ್ರೆ ಕರ್ಮಕ್ಷಯವ ಆಗಲೇಬೇಕು, ಮೋಕ್ಷದ ಭೋಗ ಕೊನೆಗೆ ಆಗಲೇಬೇಕು. ಆದ್ದರಿಂದ ಕರ್ಮಕ್ಷಯ ಭೋಗ ಅನ್ನೋದು ಎಲ್ಲ ಜೀವರಾಶಿಗಳಿಗೆ ಇದೆ. ತೃಣಗಳಿಂದ ತೃಣಾದಿಜೀವಗಳಿಂದ ಮೋಕ್ಷಯೋಗ್ಯರಾದ ತೃಣಜೀವರಾಶಿಗಳಿಂದ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರಿಗೂ ಕೂಡ ಇವು ಕರ್ಮಕ್ಷಯ ಭೋಗ ಅನ್ನೋದಿದೆ. ಮನುಷ್ಯೋತ್ತಮರಿಗೆ ಮಾತ್ರ ಈ ನಾಲ್ಕು, ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ಅನ್ನೋದು. ಮಾರ್ಗ ಅಂದ್ರೆ ಅರ್ಚಿರಾದಿ ಪಥದಿಂದ, ಅರ್ಚಿರಾದಿ ಪಥ ಏನ ಪ್ರಾಪ್ಯತೆಯನ್ನ ಧನಾರ್ಧಮ್ ಅಂತ ಹೇಳಿದಂತೆ ಆ ಅರ್ಚಿರಾದಿ ಮಾರ್ಗಗಳಿಂದ ಪ್ರಯಾಣ ಮಾಡಿ ಹೋಗುವುದು, ಇದು ಈ ಮನುಷ್ಯೋತ್ತಮರಿಗಿದೆ. ಆದರೆ ಮನುಷ್ಯೋತ್ತಮರಿಗೆ ಮೇಲಿರುವಂತಹ ಉತ್ತಮ ದೇವತೆಗಳು ಯಾರಿದ್ದಾರೋ ಅವರಿಗೆ ಉತ್ಕ್ರಾಂತಿ ಮಾರ್ಗ ಇಲ್ಲ, ಅಂದ್ರೆ ದೇವತಾ ಲೋಕಗಳ ಮೂಲಕವಾಗಿ ಪ್ರಯಾಣ ಮಾಡುವುದನ್ನೂ ಅವರಿಗಿಲ್ಲ, ಉತ್ಕ್ರಾಂತಿಯೂ ಇಲ್ಲ ಅವರಿಗೆ. ಯಾಕಂದ್ರೆ ಒಬ್ಬರಲ್ಲಿ ಒಬ್ಬರು ಪ್ರವೇಶ ಮಾಡಿ ಅವರು ಕೊನೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ಅವರಿಗೆ ಉತ್ಕ್ರಾಂತಿಯೂ ಇಲ್ಲ ಮಾರ್ಗವೂ ಇಲ್ಲ. ಭೋಗ ಅನ್ನೋದಿದೆ, ಅದೇ ವಿಧವಾಗಿ ಕರ್ಮಕ್ಷಯ ಅನ್ನೋದಿದೆ. ಸೊ ಮತ್ತೆ ಆ ಹೀಗೆ ಮನುಷ್ಯೋತ್ತಮರಿಗೆ ಮೇಲೆ ಇರುವವರಿಗೂ ಉತ್ಕ್ರಾಂತಿ ಮಾರ್ಗಗಳಿಲ್ಲ, ಕೆಳಗಿರುವಂತಹ ಕೆಳಗೆ ಕ್ಯಾಟಗರಿ ಜೀವರಾಶಿಗಳು ಅವರಿಗೂ ಉತ್ಕ್ರಾಂತಿ ಮಾರ್ಗ ಇಲ್ಲ. ಆದ್ರೆ ಈ ಉತ್ಕ್ರಾಂತಿ ಮಾರ್ಗ ಇಲ್ಲದೆ ಇರುವುದು ಉತ್ತಮರಾದವರಿಗೆ ಯಾಕಿಲ್ಲ ಅಂತ ಹೇಳಿದರೆ, ಅವರಿಗೆ ಅದರ ಅವಶ್ಯಕತೆ ಇಲ್ಲ, ಆದ್ದರಿಂದ ಇಲ್ಲ. ಅವರಿಗೆ ಉತ್ಕ್ರಾಂತಿ ಆಗಬೇಕಾಗಿದ್ದು ಇಲ್ಲ, ಮಾರ್ಗದಲ್ಲಿ ಹೋಗಬೇಕಾಗಿದ್ದು ಇಲ್ಲ. ಬಿಕಾಸ್ ದೇ ಡೋಂಟ್ ನೀಡ್ ಇಟ್, ಅದು ಇಲ್ಲ. ಕೆಳಗಿನ ಜೀವರಾಶಿಗಳಿಗೆ ಅವರಿಗೆ ಆ ಯೋಗ್ಯತೆ ಇಲ್ಲ, ಆದ್ದರಿಂದ ಇಲ್ಲ. ಸೊ ಅಂದರೆ ಆ ಯೋಗ್ಯತೆಯೇ ಇರಬೇಕು, ಅವಶ್ಯಕತೆ ಇರ್ಬೋದು. ದ ನೆಸೆಸಿಟಿ ಹಿಡ್ ಬಿ ದೇರ್, ದ ಕೇಪಬಿಲಿಟಿ ಹಿಡ್ ಬಿ ದೇರ್. ಎರಡು ಇರುವಂತಹ ಅವರು ಮನುಷ್ಯೋತ್ತಮರು, ಅದಕ್ಕೆ ಅವರಿಗಿದೆ. ಆ ಮೇಲಿನವರಿಗೆ ಅವರಿಗೆ ತಾಕತ್ತು ಸಾಮರ್ಥ್ಯ ಇದೆ, ಆದರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ದೇ ಡೋಂಟ್ ನೀಡ್ ಇಟ್, ಆದ್ದರಿಂದ ಅವರಿಗಿಲ್ಲ. ಕಳೆಯಿನವರಿಗೆ ಅವರಿಗೆ ಯೋಗ್ಯತೆ ಇಲ್ಲ, ಆದ್ದರಿಂದ ಅವರಿಗಿಲ್ಲ. ಹೀಗೆ ಮನುಷ್ಯೋತ್ತಮರಿಗೆ ಮಾತ್ರ ಈ ನಾಲ್ಕು ಹಂತಗಳಲ್ಲಿ ಇದೆ. ಉತ್ತಮ ಜೀವರಾಶಿಗಳಿಗೆ ದೇವತೆಗಳು, ಅವರಿಗೆ ಗಂಧರ್ವ ದೇವರು, ದೇವತೆಗಳು, ಅವರಿಗೆಲ್ಲರಿಗೂ ಕೂಡ ಕರ್ಮಕ್ಷಯ ಮಾತ್ರ ಇದೆ, ಭೋಗ ಇದೆ, ಆದರೆ ಉತ್ಕ್ರಾಂತಿ ಮಾರ್ಗ ಇಲ್ಲ. ಉತ್ಕ್ರಾಂತಿ ಮಾರ್ಗಗಳಿದೆ, ಕರ್ಮಕ್ಷಯ ಭೋಗ ಅನ್ನೋದು ಎರಡು ಮಾತ್ರ ಇದೆ. ಹೀಗೆ ಇರುವಂತಹದ್ದು. ಅದಾದ ಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ, ಉತ್ಕ್ರಾಂತಿ ಮಾರ್ಗ ರೂಪ ಮುಕ್ತಿದ್ವಯ ಶೂನ್ಯ ಅವಶಿಷ್ಟ ದ್ವಿವಿಧ ಮುಕ್ತಿಯೋಗ್ಯ ಅಧಿಕಾರಿ ವಿಶೇಷ ಉಪಾಸಿತ ಆತ್ಮಸ್ವರೂಪ ಏಕ ಗುಣಾಯ ಅಂತ ಹೇಳಿ. ಈ ಕೆಳಗಿನ ಜೀವರಾಶಿಗಳಿಗೆ ಉತ್ಕ್ರಾಂತಿ ಮಾರ್ಗ ಇಲ್ಲದಿರುವುದು ಮಾತ್ರವಲ್ಲ, ಅವರಿಗೆ ಆ ಚತುರ್ಗುಣೋಪಾಸನದಲ್ಲಿ ಅಂದ್ರೆ ಸಚ್ಚಿತ್ ಆನಂದ ಆತ್ಮ ಅನ್ನುವ ನಾಲ್ಕು ಗುಣಗಳ ಉಪಾಸನದಲ್ಲಿ ಸತ್ ಚಿತ್ ಆನಂದ ಅನ್ನುವುದು ಅವರಿಗೆ ಅದರಕ್ಕೆ ಯೋಗ್ಯತೆ ಇಲ್ಲ. ಆತ್ಮೋಪಾಸನ ಮಾತ್ರ ಮಾಡ್ತಾರೆ, ಯಾಕಂದ್ರೆ ಭಗವಂತನನ್ನು ಸಚ್ಚಿತ್ ಆನಂದದಲ್ಲಿ ನೋಡುವಂತಹ ಸಾಮರ್ಥ್ಯ ತೃಣಾದಿ ಜೀವರಾಶಿಗಳಿಗೆ ಇಲ್ಲ. ಆದ್ದರಿಂದ ಅವರು ಆತ್ಮೋಪಾಸನ ಅಂದ್ರೆ ಈ ಉತ್ಕ್ರಾಂತಿ ಆಮೇಲೆ ಮಾರ್ಗ ಅನ್ನುವುದು ಇಲ್ಲದೇ ಇರುವಂತಹ ಅವರು ಯಾವ ಜೀವರಾಶಿಗಳಿದ್ದಾರೋ ಅವರಿಂದ ಸೇವಿಸಲ್ಪಡ್ತಾನೆ ಭಗವಂತ. ಹೇಗೆ ಅಂದ್ರೆ ಆತ್ಮಸ್ವರೂಪ ಈ ಗುಣ, ಅವರಿಂದ ಆತ್ಮಸ್ವರೂಪ ಆತ್ಮ ಉಪಾಸನೆ ಮಾತ್ರ ಮಾಡಲ್ಪಡತ್ತೆ, ಮಾಡ್ತಾರೆ ಅವರು. ಆದ್ದರಿಂದ ಈ ಜೀವರಾಶಿಗಳಿಂದ ಆತ್ಮೋಪಾಸನೆ ಮಾತ್ರ ಮಾಡಲ್ಪಟ್ಟವನಾಗಿ ಭಗವಂತ ಅವರನ್ನು ಅನುಗ್ರಹ ಮಾಡ್ತಾನೆ ಅಂತೇಳಿ. ಇಲ್ಲಿ ಇದು ಪ್ರಸಿದ್ಧವಾಗಿರುವಂತಹದ್ದು ಮುಖ್ಯ ಅರ್ಥ, ಇದೇ ಮೇನ್ ಆಗಿ ಇದೇ ಅರ್ಥ. ಇಲ್ಲಿ ಒಂದು ವಿಶೇಷ ಅರ್ಥವನ್ನು ನೋಡ್ಬೇಕಂದ್ರೆ ಲಾಸ್ಟ್ ನೋಡಿದಂತೆ ಇದು ಮುಕ್ತಿದ್ವಯ ಶೂನ್ಯ ಅಂತ ಹೇಳಿದರೆ ಮೇಲಿನ ದೇವತೆಗಳಿಗೂ ಕೂಡ ಅವರಿಗೆ ಉತ್ಕ್ರಾಂತಿ ಮಾರ್ಗ ಇಲ್ಲ, ಆದ್ದರಿಂದ ಮುಕ್ತಿದ್ವಯ ಶೂನ್ಯರಾಗಿದ್ದಾರೆ. ಮುಕ್ತಿದ್ವಯ ಶೂನ್ಯ ಅವಶಿಷ್ಟ ಮಿಕ್ಕಿರುವಂತಹ ದ್ವಿವಿಧ ಅಂದ್ರೆ ದ ಲೆಫ್ಟ್ ಓವರ್ ತ್ರೀ, ಲೆಫ್ಟ್ ಓವರ್ ಟೂ. ಆ ಲೆಫ್ಟ್ ಓವರ್ ಟೂ ಯಾವುದು? ಕರ್ಮಕ್ಷಯ ಆಮೇಲೆ ಭೋಗ. ಸೊ ಅವಶಿಷ್ಟ ದ್ವಿವಿಧ ಮಿಕ್ಕಿರುವಂತಹ ಎರಡು, ಈ ಎರಡು ಇಲ್ಲ ಮಿಕ್ಕ ಎರಡು ಅಂದ್ರೆ ಕರ್ಮಕ್ಷಯ ಭೋಗ ಅನ್ನುವ ಎರಡು ವಿಧವಾದ ಮುಕ್ತಿಗೆ ಯೋಗ್ಯರಾದಂತಹ ಅವರು ಅಂದ್ರೆ ಉತ್ತಮ ಜೀವರಾಶಿಗಳು, ಅವರು ವಿಶೇಷ ಉಪಾಸನೆ, ಅವರಿಂದ ವಿಶೇಷವಾಗಿ ಅಂತಹ ಉತ್ತಮ ಜೀವರಾಶಿಗಳಿಂದ ಉತ್ತಮ ದೇವತೆಗಳಿಂದ ವಿಶೇಷವಾಗಿ ಉಪಾಸನೆ ಮಾಡಲ್ಪಟ್ಟಿದ್ದಾನೆ. ಆದರೆ ಅವರಿಗೆ ಆತ್ಮಸ್ವರೂಪ ಗುಣ ಹೇಗಾಗುತ್ತೆ? ಯಾಕಂದ್ರೆ ಅವರು ಬಹುಗುಣೋಪಾಸಕರು, ಅನಂತ ಗುಣೋಪಾಸಕರು, ಬಹುಗುಣೋಪಾಸಕರಾಗಿದ್ದಾರೆ ಉತ್ತಮ ದೇವತೆಗಳು. ಆವಾಗ ಏನಂದ್ರೆ ಆತ್ಮಸ್ವರೂಪ ಅಂದ್ರೆ ಭಗವಂತ ಆತ್ಮಸ್ವರೂಪ ಅಂತ ಹೇಳಿದರೆ ಆ ನಾಲ್ಕು ವಿಧದಲ್ಲಿ ಆತ್ಮೋಪಾಸನ ಅಂತ ಮಾತ್ರ ತಗೊಳ್ಳದೆ ಆತ್ಮಸ್ವರೂಪ ಅಂದ್ರೆ ಸರ್ವಾಂತರಾತ್ಮ, ಆತ್ಮ ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅನ್ನುವ ಆ ನಾಲ್ಕು ವಿಧವಾದ ರೂಪಗಳನ್ನು ಚಿಂತನೆ ಮಾಡುವಂತಹ ಸಾಮರ್ಥ್ಯ ಉಳ್ಳವರು. ಅಂತಹ ಭಗವಂತ ಏಕ ಅಂದ್ರೆ ಸರ್ವೋತ್ತಮನಾಗಿದ್ದಾನೆ, ಏಕಗುಣನಾಗಿದ್ದಾನೆ ಅಂದ್ರೆ ಸರ್ವೋತ್ತಮ ಗುಣಗಳುಳ್ಳವನಾಗಿದ್ದಾನೆ ಅಂತ ಹೇಳಿ ಹೀಗೆ ಒಂದು ವಿಶೇಷ ಅರ್ಥವನ್ನು ಕೂಡ ನಾವು ಕಾಣಬಹುದು. ಬಟ್ ಪ್ರಸಿದ್ಧವಾಗಿರುವಂತಹದ್ದು ಆ ಕೆಳಗಿನವರಿಗೆ ಮಾತ್ರ ಅನ್ವಯ ಮಾಡುವಂತಹದ್ದು, ಅದು ಪ್ರಸಿದ್ಧವಾದ ಮುಖ್ಯವಾದ ಅರ್ಥ. ಹೀಗೆ ಹಾಗೆ ಅವರಿಂದ ಸೇವಿಸಲ್ಪಟ್ಟವನಾಗಿದ್ದಾನೆ ಭಗವಂತ ಅಂತ ಹೇಳಿ. ಅದಾದ ಮೇಲೆ ಬ್ರಹ್ಮಾದಿ ಮಾನುಷೋತ್ತಮಾಂತಾನಾಂ ಉಪಾಸನಾನುಸಾರೇನ ಯಥಾಯೋಗ್ಯಂ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ, ಅದನ್ನು ನೋಡಿದ್ದೀವಿ ನಾವು. ಅಂದ್ರೆ ಬ್ರಹ್ಮ ದೇವರನ್ನು ಹಿಡಿಕೊಂಡು ಮನುಷ್ಯೋತ್ತಮರವರೆಗೂ ಉಪಾಸನಕ್ಕೆ ಅನುಸಾರವಾಗಿ ಯಥಾಯೋಗ್ಯವಾಗಿ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಜಾತ ಅಂದ್ರೆ ಹುಟ್ಟಿ ಬರುವಂತಹ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ. ಮತ್ತೆ ಕೆಳಗಿನವ್ರಿಗೆ ಹೇಳಿ ಅಂದ್ರೆ ಇಂತಹ ವಿಚಿತ್ರ ಅಪರೋಕ್ಷ ಜ್ಞಾನ ಕೆಳಗಿನವರಿಗಿಲ್ಲ. ಆದ್ದರಿಂದ ಕೆಳಗಿನವರು ಮುಕ್ತಿಯೋಗ್ಯರು ತೃಣಾದಿ ಜೀವರಾಶಿಗಳಿದ್ರು ಕೂಡ ಮನುಷ್ಯೋತ್ತಮರವರೆಗೂ ಅಂತ ಮಾತ್ರ ಹೇಳುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಂತಹ ಸಂಜಾತ ವಿಚಿತ್ರ, ವಿಚಿತ್ರ ಅಂದ್ರೆ ಮಹಾತ್ಮ ಪೂರ್ವಕವಾದಂತಹ ಒಂದು ಅಪರೋಕ್ಷ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂದ್ರೆ ಆ ಅಪರೋಕ್ಷ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂದ್ರೆ ಯಾರ ಬಗ್ಗೆ ಆದ್ರೆ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತಾರೋ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಬಿಂಬರೂಪನಾದ ಪರಮಾತ್ಮನನ್ನು ಕಾಣುವುದು. ಸೊ ಆದ್ದರಿಂದ ಯಾರನ್ನು ಕಾಣಬೇಕು? ಪರಮಾತ್ಮನನ್ನೇ ಕಾಣ್ತೀವಿ. ಆದ್ದರಿಂದ ಅಪರೋಕ್ಷದಲ್ಲಿ ಅಪರೋಕ್ಷಕ್ಕೆ ವಿಷಯನು ಯಾರು ಅಂದ್ರೆ ಇಟ್ ಈಸ್ ಅಬೌಟ್ ಹೂಮ್, ಸೀಯಿಂಗ್ ಡೈರೆಕ್ಟ್ಲಿ ಹೂಮ್ ಅಂತ ಹೇಳಿದ್ರೆ ಪರಮಾತ್ಮ. ಆದ್ದರಿಂದ ಹೀಗೆ ಅಂತಹ ಸಂಜಾತ ಹುಟ್ಟಿರುವಂಥ ಅಂದ್ರೆ ಬಾರ್ನ್ ಅಂದ್ರೆ ಡೆವಲಪ್ಡ್, ಅದು ಬರುವಂತಹದ್ದು ಸಂಜಾತವಾದಂತಹ ಹುಟ್ಟಿ ಬರುವಂತಹ ಆ ವಿಚಿತ್ರವಾದ ಅಪರೋಕ್ಷ ಜ್ಞಾನಕ್ಕೆ ವಿಷಯನಾಗಿರುವಂತಹ ಆ ಪರಮಾತ್ಮನನ್ನು ನಮಸ್ಕಾರ ಮಾಡ್ತೇನೆ. ಕೊನೆಯಾಗಿ ವೇದವ್ಯಾಸ ಅಂತ ಕೊನೆಗೆ ಹೇಳುವಂತಹದ್ದು ಆ ಲಾಸ್ಟ್ ನಲ್ಲಿ ಬರುವಂತಹದ್ದು ಶ್ರೀ ವೇದವ್ಯಾಸಾಯ ನಮೋ ನಮಃ ಅಂತ ಕೊನೆಗೊಳ್ಳುತ್ತಲ್ವ, ಅದಕ್ಕೆ ಅಂತಹ ವೇದವ್ಯಾಸರಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅತ್ಯರ್ಥ ಪ್ರಸಾದ ಕರ್ತೃ ಅಂತೇಳಿ. ಅತ್ಯರ್ಥ ಪ್ರಸಾದ, ಅತ್ಯರ್ಥ ಅಂತ ಹೇಳಿದರೆ ಏನು, ಅತಿ ಅಧಿಕವಾದಂತಹ ಅರ್ಥ ಪ್ರಯೋಜನ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಪ್ರಯೋಜನ ಮೋಕ್ಷ. ಮೋಕ್ಷ ಪ್ರಯೋಜನ ಸರ್ವೋತ್ಕೃಷ್ಟವಾದ ಪ್ರಯೋಜನವಾಗಿದೆ. ಸೊ ಅಂತಹ ಸರ್ವೋತ್ಕೃಷ್ಟವಾದ ಪ್ರಯೋಜನ ಮೋಕ್ಷ, ಅದನ್ನು ಅನುಗ್ರಹ ಮಾಡುವಂತಹ ಅವನು ಪ್ರಸಾದ ಕರ್ತೃ, ಅನುಗ್ರಹ ಮಾಡುವಂತಹ ಅವನು ಯಾರಿದ್ದಾನೋ ಆ ಪರಮಾತ್ಮನಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಪರೋಕ್ಷ ಜ್ಞಾನ ಮಹಿಮ್ನಾ ಅಗ್ನಿನ ತೂಲರಾಶಿವದ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ. ಇದು ಕೂಡ ನಾವು ನೋಡಿದ್ದೀವಿ ಲಾಸ್ಟ್ನಲ್ಲಿ. ಅಂದ್ರೆ ಅಪರೋಕ್ಷ ಜ್ಞಾನದ ಮಹಿಮೆಯಿಂದ ಬೆಂಕಿ ಹೇಗಾದರೆ ಒಂದು ಹತ್ತಿನ ಕಾಟನ್ ಪೈಲ್ಸ್ ಇರುತ್ತಲ್ವ, ಅದನ್ನು ಒಂದು ಬೆಂಕಿಯ ಕಣ ಹಾಕಿದ್ರೆ ಸಾಕು, ಎಲ್ಲ ಸುಟ್ಟು ಬೂದಿ ಆಗುತ್ತೆ. ಹಾಗೆ ತೂಲರಾಶಿವತ್ ತೂಲರಾಶಿಯಂತೆ ಅಂದ್ರೆ ಹತ್ತಿಯ ಗುಟ್ಟಗಳು, ಹತ್ತಿ ಕಾಟನ್ ಇರುತ್ತಲ್ವ, ಅದಕ್ಕೆ ತೂಲ ಅಂದ್ರೆ ಹತ್ತಿ, ಹತ್ತಿಯ ರಾಶಿಗಳು ಯಾವ್ದಿದೋ ಅದನ್ನು ಸುಟ್ಟಿ ಹಾಕುವಂತೆ ಏನಾಗತ್ತೆ, ಭಸ್ಮೀಭೂತ ಅಪ್ರಾರಬ್ಧ ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಸುಟ್ಟು ಹಾಕೋದಿಲ್ಲ. ಪ್ರಾರಬ್ಧ ಕರ್ಮ ಪ್ರಾರಬ್ಧಂ ಅವಶ್ಯಂ ಅನುಭೋಕ್ತವ್ಯಂ ಅಂತ ಹೇಳಿದಂತೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಆಗಬೇಕಾದ್ದರಿಂದ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಸಂಚಿತ ಆಗಾಮಿಗಳು, ಆ ಸಂಚಿತ ಆಗಾಮಿಗಳಲ್ಲಿ ಕೂಡ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಇದೆ. ಪಾಪದಲ್ಲಿ ಇಷ್ಟ ಅನಿಷ್ಟ ಇಲ್ಲ, ಪಾಪವೆಲ್ಲವೂ ಅನಿಷ್ಟವೇ. ಸಂಚಿತ ಪ್ರಾರಬ್ಧ ಪಾಪಗಳನ್ನೆಲ್ಲವನ್ನೂ ಸುಟ್ಟಾಗತ್ತೆ ಇಲ್ಲ, ಲೇಪ ಇರೋದಿಲ್ಲ, ಸಂಚಿತ ಸುಟ್ಟು ಹಾಕ್ಬಿಡತ್ತೆ, ಆಗಾಮಿಗಳು ಅದಕ್ಕೆ ಲೇಪ ಇಲ್ಲ. ಸೊ ಸಂಚಿತ ಆಗಾಮಿ ಕರ್ಮಗಳಲ್ಲಿ ಸಂಚಿತ ಕರ್ಮಗಳು, ಸಂಚಿತ ಪಾಪಗಳು ಯಾವುದಿದೋ, ಆಗಾಮಿ ಪಾಪಗಳು ಯಾವುದಿದೋ ಅವುಗಳನ್ನು ಪೂರ್ತಿಯಾಗಿ ಸಂಚಿತವನ್ನು ಸುಟ್ಟು ಹಾಕುವುದು, ಆಗಾಮಿ ಲೇಪವಿಲ್ಲ. ಪ್ರಾರಬ್ಧ ಮಾತ್ರ ಹಾಗೆ ಉಳಿದಿರುತ್ತೆ, ಪ್ರಾರಬ್ಧ ಪಾಪ ಪುಣ್ಯಗಳು ಎರಡೂ ಉಳಿದಿರುತ್ತೆ. ಸಂಚಿತ ಆಗಾಮಿಗಳಲ್ಲಿ ಪಾಪ ಪುಣ್ಯಗಳು ಮಾತ್ರವಲ್ಲ, ಅಲ್ಲಿ ಮೂರು ಇದೆ. ಪಾಪದಲ್ಲಿ ಎರಡೇ, ಎಲ್ಲವೂ ಅನಿಷ್ಟವೇ, ಆದ್ದರಿಂದ ಪಾಪ ಯಾವಾಗಲೂ ಅನಿಷ್ಟವೇ. ಪುಣ್ಯ ತಗೊಂಡರೆ, ಸಂಚಿತ ಪುಣ್ಯ ಆಗಾಮಿ ಪುಣ್ಯ ಎರಡನ್ನೂ ತಗೊಂಡ್ರೆ ಅವು ಮತ್ತು ಎರಡು ವಿಧವಾದ ಪುಣ್ಯಗಳು, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತೇಳಿ. ಸೊ ಈ ವಿಧವಾಗಿ ಸಂಚಿತ ಕರ್ಮ ತಗೊಂಡರೆ ಅದರಲ್ಲಿ ಮೂರು ಡಿವಿಜನ್, ಒಂದು ಸಂಚಿತ ಪಾಪ, ಎರಡನೇದು ಸಂಚಿತ ಇಷ್ಟ ಪುಣ್ಯ, ಮೂರನೇದು ಸಂಚಿತ ಅನಿಷ್ಟ ಪುಣ್ಯ. ಈ ಮೂರರಲ್ಲಿ ಅನಿಷ್ಟವನ್ನು ಅದೇ ವಿಧವಾಗಿ ಪಾಪವನ್ನು ಸುಟ್ಟಾಕ್ತಾನೆ ಭಗವಂತ ಅನುಗ್ರಹ ಮಾಡಿದಾಗ, ಅಪರೋಕ್ಷವಾದಾಗ. ಆಗಾಮಿ ಯಾವುದಿದೋ ಅದರಲ್ಲಿ ಆಗಾಮಿ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಪಾಪ, ಇದರಲ್ಲಿ ಆಗಾಮಿ ಪಾಪದ ಲೇಪವಿರೋದಿಲ್ಲ, ಆಗಾಮಿ ಅನಿಷ್ಟ ಪುಣ್ಯದ ಲೇಪವಿರೋದಿಲ್ಲ. ಅಂದ್ರೆ ಉಳಿದಿದ್ದೇನು ಸಂಚಿತ ಇಷ್ಟ, ಸಂಚಿತ ಇಷ್ಟ, ಅದಾದ ಮೇಲೆ ಆಗಾಮಿ ಇಷ್ಟ, ಈ ಎರಡು ಉಳಿದಿರುತ್ತೆ, ಅವು ಮೋಕ್ಷಕ್ಕೆ ಸಹಾಯಕಾರಿಗಳಾಗುತ್ತೆ. ಪ್ರಾರಬ್ಧ ಎಲ್ಲವೂ ಉಳಿದಿರುತ್ತೆ, ಅಂದ್ರೆ ಪಾಪ ಪುಣ್ಯಗಳೆಲ್ಲವೂ ಕೂಡ ಆ ಪ್ರಾರಬ್ಧ ಪುಣ್ಯವೆಲ್ಲವೂ ಪ್ರಾರಬ್ಧ ಪಾಪವು ಎಲ್ಲವೂ ಕೂಡ ಉಳಿದಿರುತ್ತೆ, ಅವುಗಳನ್ನು ಅನುಭವಿಸಲೇಬೇಕು. ಸಂಚಿತ ಆಗಾಮಿಗಳು ಇಷ್ಟವಾದದ್ದನ್ನೇ ಮೋಕ್ಷ ಸಹಾಯಕಾರಿಯಾಗುವಂತಹದ್ದು, ಅದು ಮೋಕ್ಷದವರೆಗೂ ಬರುತ್ತೆ, ಆದ್ದರಿಂದ ಮೋಕ್ಷಾನಂದವನ್ನು ಜಾಸ್ತಿ ಮಾಡುವಂತಹದ್ದು. ಹೀಗೆ ಸಂಚಿತ ಆಗಾಮಿಗಳಲ್ಲಿ ಮಾತ್ರ ಇಷ್ಟ ಪುಣ್ಯವನ್ನು ಉಳಿಸಿಕೊಂಡು ಅನಿಷ್ಟ ಅಂದ್ರೆ ಬೇಡದ್ದಾದದ್ದು, ಯಾಕೆ ಇಷ್ಟ ಅನಿಷ್ಟ ಅಂದ್ರೆ ಏನು, ಹೌ ಡು ಯು, ವಾಟ್ ಈಸ್ ಇಷ್ಟ ಪುಣ್ಯ, ವಾಟ್ ಈಸ್ ಅನಿಷ್ಟ ಪುಣ್ಯ ಅಂತ ಹೇಳಿದರೆ, ಯಾವುದು ಮೋಕ್ಷೋಪಕಾರಿಯಾಗಿದೋ ಅವೆಲ್ಲವೂ ಇಷ್ಟ ಪುಣ್ಯ, ಮೋಕ್ಷೇತರವಾದ ಸಂಸಾರದಲ್ಲಿ ಕಟ್ಟು ಹಾಕುವಂತಹದ್ದು ಅವೆಲ್ಲ ಅನಿಷ್ಟ ಪುಣ್ಯಗಳು. ಸೊ ಅದರಿಂದ ಸಂಸಾರ ಬಂಧನಕ್ಕೆ ಒಳಗಾಗುವಂತೆ ಮಾಡುವ ಪುಣ್ಯಗಳಾದ್ರೂ ಕೂಡ ನಾವು ಬಂಧಕಗಳಾದ್ದರಿಂದ ಅವು ಅನಿಷ್ಟಗಳಾಗಿವೆ, ಮೋಕ್ಷ ಸಹಾಯಕಾರಿಗಳಾಗುವಂತಹದ್ದು ಅವು ಇಷ್ಟ ಪುಣ್ಯಗಳಾಗಿವೆ. ಈ ವಿಧವಾಗಿ ಅದಕ್ಕೆ ಅಪ್ರಾರಬ್ಧ ಕರ್ಮ ಅಂತ ಹೇಳಿದ್ದಾರೆ, ಅದು ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮ. ಅನಿಷ್ಟ ಅಂತ ಸ್ಪೆಸಿಫಿಕ್ ಅಂದ್ರೆ ಪುಣ್ಯ ಎಲ್ಲ ಪಾಪ ಪುಣ್ಯಗಳಂತ ಹೇಳದೆ ಅಲ್ಲಿ ಏನು ಹೇಳಿದ್ದಾರೆ, ಪ್ರಾರಬ್ಧ ಇತರವಾದಂತಹ ಪುಣ್ಯಗಳು ಅಂದ್ರೆ ಸಂಚಿತ ಆಗಾಮಿ ಪುಣ್ಯಗಳು, ಪಾಪಗಳು, ಅದರಲ್ಲಿ ಪಾಪಗಳೆಲ್ಲವೂ ಅನಿಷ್ಟವೇ, ಪುಣ್ಯಗಳಲ್ಲಿ ಇಷ್ಟ ಅನಿಷ್ಟಗಳಲ್ಲಿವೆ, ಅನಿಷ್ಟವನ್ನೆಲ್ಲ ಕೂಡ ಇಲ್ಲದಂತೆ ಮಾಡ್ತಾನೆ ಭಗವಂತ ಅಂತ ಹೇಳಿ. ಹೀಗೆ ಈ ವಿಧವಾದಂತಹ ಕರ್ಮಗಳು ಉಳ್ಳವರು ಅಂತ ಹೇಳಿ, ಅಂದ್ರೆ ಇಲ್ಲಿ ಬಹುರೀಹಿಯನ್ನು ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಅಪರೋಕ್ಷ ಜ್ಞಾನ ಮಹಿಮೆಯಿಂದ ಬೆಂಕಿಯಿಂದ ಸುಟ್ಟಲ್ಪಡುವಂತಹ, ಹತ್ತಿಯ ಉಂಡೆಗಳಂತೆ ಸುಟ್ಟಲ್ಪಡುವಂತಹ ಆ ಸಂಚಿತ ಆಗಾಮಿ ಪಾಪಗಳು, ಅನಿಷ್ಟ ಪುಣ್ಯಗಳು ಇರುವಂತಹ ಜೀವರಾಶಿಗಳು ಯಾರು ಅಂದ್ರೆ ಯಾರಿದ್ದಾರೋ ಅನ್ನಂತಹ ಜೀವರಾಶಿಗಳನ್ನು ಯಾರಾದರೆ ನಿಯಮನ ಮಾಡ್ತಾ ಇದ್ದಾನು, ಅಂದ್ರೆ ಭಗವಂತನಿಂದ ನಿಯಮಿಸಲ್ಪಟ್ಟು ಹಾಗಿರುವಂತಹ ಜೀವರಾಶಿಗಳು ಯಾರಿದ್ದಾರೋ ಅವರು, ಅಂದ್ರೆ ಇದು ಭಗವಂತನ ವಿಶೇಷ, ಅಂದ್ರೆ ಇದು ಬಹುವ್ರೀಹಿ ಸಮಾಸ. ಅಂತಹ ಜೀವರಾಶಿಗಳನ್ನು ಹಾಗೆ ಮಾಡುವಂತವನು ಯಾರಿದ್ದಾನೋ ಅವನಿಗೆ ನಮಸ್ಕಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅನಿಷ್ಟ ಕಾಮ್ಯಕರ್ಮನಾಂ ಬ್ರಹ್ಮೋಪದೇಶಾನಾಂ ವಾತ, ಇಲ್ಲಿ ಬ್ರಹ್ಮೋಪದೇಶಾನಾಂ, ಬ್ರಹ್ಮೋಪದೇಶವನ್ನು ಪಡೆದಿದವರು ಭಗವಂತನ ಉಪದೇಶವನ್ನು, ಅಂದ್ರೆ ಬ್ರಹ್ಮೋಪದೇಶ ಅಂದ್ರೆ ಬ್ರಹ್ಮ ಅಂದ್ರೆ ವೇದ, ವೇದೋಪದೇಶವನ್ನು ಪಡೆದವರು ಅವರು ಅಂತ ಹೇಳಿ, ಇಲ್ಲ ಬ್ರಹ್ಮೋಪದೇಶ ಭಗವಂತನ ಬಗ್ಗೆ, ಭಗವಂತನ ಜ್ಞಾನದ ಬಗ್ಗೆ ಉಪದೇಶವನ್ನು ಪಡೆದವರು ಅವರು. ಅಂತಹ ಭಗವಂತನನ್ನು ವಾತಪುತ್ರೀಯತ ಪ್ರಸಂಗ ಪರಿಹಾರಾಯ, ವಾತಪುತ್ರೀಯತ ವಾತ ವಾಯುದೇವರು, ವಾಯುದೇವರ ಪುತ್ರೀಯತ ಅಂದ್ರೆ ವಾಯುದೇವರ ಮಕ್ಕಳ ಪ್ರಸಂಗವನ್ನು ಪರಿಹಾರ, ಪ್ರಸಂಗಕ್ಕೆ ಒಂದು ಪರಿಹಾರವನ್ನು ತಗೊಂಡು ಬಂದವನು ಅಂದ್ರೆ ಅರ್ಥ ಏನು? ವಾಯುಪುತ್ರರ ಪ್ರಸಂಗಕ್ಕೆ ಪರಿಹಾರ ತಂದವನಂದ್ರೆ ಎರಡು ವಿಧವಾಗಿ, ಒಂದು ವಾಯುದೇವರ ಮಕ್ಕಳು ಅಂತ ಹೇಳಿದ್ರೆ ಉಪಪ್ರಾಣಗಳಂತ ಕರೆಯಲ್ಪಡುವಂತಹ ಅವರು ಯಾರಿದ್ದಾರೋ, ಉಪಪ್ರಾಣಗಳು ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅನ್ನುವ ಉಪಪ್ರಾಣಗಳ ಪ್ರಸಂಗ ಅಂದ್ರೆ ಆ ಉಪಪ್ರಾಣಗಳು ಹೇಗೆ ಹೇಗೆ ಮಾಡಬೇಕು, ಏನು ಮಾಡ್ಬೇಕನ್ನುವ ಅವರನ್ನು ನಿಯಮನ ಮಾಡುವನಂತ ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥ ಏನಂದ್ರೆ ವಾತಪುತ್ರಿಯ ವಾಯು ಮಕ್ಕಳು ಅಂತ ಹೇಳಿದ್ರೆ ಮಾರುತರಿಗೆ ವಾತಪುತ್ರರು ಅಂತ ಕರೀತಾರೆ, ವಾಯುಪುತ್ರರು, ವಾಯುಪುತ್ರರು ಮರುಗಣ ಅಂತ ಕರೆಯುವಂತವರು. 49 ಏಕೋನ ಪಂಚಾಶತ್ ಅಂತ 49 ಜನ ಮರುತ್ತುಗಳು ಯಾರಿದ್ದಾರೋ ಅವರ ಪ್ರಸಂಗದ ಆ ಪ್ರಸಂಗಕ್ಕೆ ಒಂದು ಪರಿಹಾರವನ್ನು ಮಾಡಿದವನು ಅಂತ ಹೇಳಿ. ಏನು ಪ್ರಸಂಗಕ್ಕೆ ಪರಿಹಾರ ಮಾಡಿದವನು ಅಂತ ಏನು ಇಲ್ಲಿ ವಿಶೇಷ ಅಂತ ಹೇಳಿದರೆ, ಶ್ರೀಮದ್ ಭಾಗವತದ 6 ಸ್ಕಂದದಲ್ಲಿ 18 ಅಧ್ಯಾಯದಲ್ಲಿ ಒಂದು ವಿಷಯ ಬರುತ್ತೆ ಏನಂತ ಹೇಳಿದರೆ, ದಿತಿ ಕಶ್ಯಪನ ಪತ್ನಿಯ ಅಂತ ದಿತಿ ದೇವಿ ನೋಡ್ತಾಳೆ ತನ್ನ ಎಲ್ಲರೂ ಮಕ್ಕಳು, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಮುಂತಾದವರಾಗಲಿ, ತನ್ನ ಮಕ್ಕಳೆಲ್ಲ ಕೂಡ ದೇವೇಂದ್ರನ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ, ಅಂದ್ರೆ ದೇವೇಂದ್ರನೇ ಕೊಂದು ಬಿಡ್ತಾನೆ ತನ್ನ ಮಕ್ಕಳನ್ನು, ಇಲ್ಲ ದೇವೇಂದ್ರ ಕೊಡಲಕ್ಕಾಗಿಲ್ಲ ಅವನಿಗೆ ಮೀರಿದೆ ಶಕ್ತಿ ಅಂತ ಹೇಳಿದ್ರೆ, ವಿಷ್ಣುವಿನ ಪ್ರಾರ್ಥನೆ ಮಾಡಿ, ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮರುದ್ರಾದಿಗಳನ್ನು ಪ್ರಾರ್ಥನೆ ಮಾಡಿ ಅವರ ಆ ವಿಷ್ಣುವಿನ ಒಂದು ಅನುಗ್ರಹದಿಂದ ಆ ವಿಷ್ಣುವಿನ ಮೂಲಕವಾಗಿ ಕೊಲ್ಲಿಸ್ತಾನೆ ಅಂತ ಹೇಳಿ ದಿತಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ, ತುಂಬಾ ಶೋಕಕ್ಕೆ ಒಳಗಾದವಳಾಗಿ, ಹೇಗಾದ್ರೂ ತನ್ನ ಮಕ್ಕಳ ಸಾವಿಗೆ ಕಾರಣಭೂತನಾದಂತಹ ಇಂದ್ರನನ್ನು ಕೊಲ್ಲುವಂತಹ ಮಕ್ಕಳು ಬೇಕು ಅಂತ ಬಯಸುತ್ತಾಳೆ. ಬಯಸಿಬಿಟ್ಟು ಕಶ್ಯಪ ತನ್ನ ಪತಿಯ ಅಂತ ಕಶ್ಯಪನಿಗೆ ವಿಶೇಷವಾದ ಸೇವೆಯನ್ನು ಮಾಡಿ ತುಂಬಾ ತೃಪ್ತಿಗೊಳಿಸ್ತಾಳೆ, ಅಂದಪಡಿಸ್ತಾಳೆ. ಕಶ್ಯಪನಿಗೆ ತುಂಬಾ ಆನಂದ ಆಗತ್ತೆ, ಏನು ಬರಬೇಕೋ ಬೇಡು ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಇದು ಹೇಳ್ತಾಳೆ, ಹೀಗೆ ಇಂದ್ರನನ್ನು ಕೊಲ್ಲುವಂತಹ ಮಕ್ಕಳು ನನಗೆ ಬರುವಂತೆ ಹುಟ್ಟುವಂತೆ ಮಾಡು ಅಂತ ಹೇಳಿ ಹೇಳ್ತಾಳೆ. ತುಂಬಾ ಸಂಕಟ, ಅಯ್ಯೋ ಈ ಕಾಮಕ್ಕೆ ಒಳಗಾಗ್ಬಿಟ್ಟು ನಾನು ಹೀಗೆ ವರ ಕೊಟ್ಟು ಬಿಟ್ಟನಲ್ವಾ ಈ ಅಂತ ಹೇಳಿ ತುಂಬಾ ಶೋಕಕ್ಕೆ ಒಳಗಾದವನಾಗಾದ್ರೆ ಇದು ಬೇರೆ ಇದಕ್ಕೊಂದು ಮಾರ್ಗವನ್ನು ಹಿಡಿಬೇಕಂತ ಹೇಳಿ ಕಶ್ಯಪ ಒಂದು ಹೇಳ್ತಾನೆ, ಸರಿ ಅದಕ್ಕೆ ಒಂದು ವಿಧಾನ ಇದೆ, ಒಂದು ಸಂವತ್ಸರ ಕಾಲ ನೀನು ಒಂದು ವಿಶೇಷವಾದ ವ್ರತವನ್ನು ಮಾಡಿ ಅದರ ಮೂಲಕವಾಗಿ ನೀನು ಪಡೆಯಬಹುದು, ಆದ್ರೆ ಅಲ್ಲಿ ಒಂದು ಕಂಡೀಷನ್ ಇದೆ, ನೀನು ಅದರಲ್ಲಿ ಯಾವ ದೋಷವೂ ಇಲ್ಲದೆ ಮಾಡಬೇಕು, ಆ ವ್ರತದಲ್ಲಿ ಏನು ಲೋಪ ಚಿಕ್ಕ ಲೋಪ ಬಂದರೂ ಕೂಡ ನಿನಗೆ ಹುಟ್ಟುವ ಮಕ್ಕಳು ಇಂದ್ರನಿಗೆ ಸಹಾಯಕಾರಿಗಳಾಗಿಬಿಡ್ತಾರೆ, ದೋಷ ಇಲ್ಲದೆ ನೀನು ಪೂರ್ಣವಾಗಿ ವ್ರತವನ್ನು ಪೂರ್ಣಗೊಳಿಸಿದ್ರೆ ಆವಾಗ ಇಂದ್ರನನ್ನು ಕೊಲ್ಲುವಂತಹ ಮಕ್ಕಳು ಹುಡ್ತಾರೆ ಅಂತ ಹೇಳಿ ವರವನ್ನು ಕೊಡ್ತಾನೆ. ಆದ್ದರಿಂದ ಸರಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ದಿತಿ ಮಾಡ್ತಾ ಇರ್ತಾಳೆ. ಸೊ ದಿತಿ ಹೀಗೆ ಮಾಡ್ತಾಳೆ ಅಂತ ಗೊತ್ತಾಗಿಬಿಟ್ಟು ಇಂದ್ರ ಬಂದು ತಿಗೆ ತುಂಬಾ ಸೇವೆ ಮಾಡ್ತಾ ಒಂದು ಅವಕಾಶಕ್ಕೆ ಕಾದುಕೊಂಡಿರ್ತಾನೆ. ಮುಂದಾನಂದ ಸಮಯದಲ್ಲಿ ಸರಿಯಾಗಿ ಕಾಲು ತೊಳ್ಕೊಳ್ಳದೆ ಬಂದು ಹಾಗೆ ನಿದ್ದೆ ಮಾಡಿಬಿಡ್ತಾಳೆ ದಿತಿ, ಆ ಒಂದು ಅಪಸಾರ ಆಗತ್ತೆ, ಆ ವ್ರತ ನಿಯಮಗಳಿಗೆ ಭಂಗ ಆಗತ್ತೆ. ಆ ಸಮಯವನ್ನು ನೋಡಿಕೊಂಡು ಇಂದ್ರ ಆ ಗರ್ಭವನ್ನು ಪ್ರವೇಶ ಮಾಡಿ ಆ ದಿತಿಯ ಗರ್ಭದಲ್ಲಿರುವಂತಹ ಆ ಒಂದು ಪಿಂಡವನ್ನು ಅದನ್ನು 7 ತುಂಡು ಮಾಡ್ತಾನೆ ತನ್ನ ವಜ್ರಾಯುಧದಿಂದ. ಆವಾಗ 7 ತುಂಡಾಗಿ 7 ತುಂಡವು ಜೀವಂತವಾಗೇ ಇರುತ್ತೆ, 7 ತುಂಡಾದರೂ ಕೂಡ ಆವಾಗ ಮತ್ತೂ ಒಂದೊಂದನ್ನು 7 ತುಂಡು ಮಾಡಿ 49 ತುಂಡು ಮಾಡ್ತಾರೆ. ಆವಾಗ ಅವರೆಲ್ಲರೂ ನಾವು ನಿನಗೆ ಸಹಾಯ ಮಾಡ್ಬೇಕಂತ ಇದ್ದೀವಿ, ನಾವು ನಿಮ್ಮ ಮಿತ್ರರು, ಯಾಕೆ ನಮ್ಮನ್ನು ಹೀಗೆ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಆವಾಗ ಸಾಧನೆ ನಿಮ್ಮ ಮಿತ್ರ ಆದ ಏನು ಹೆದರಬೇಡಿ ಅಂತ ಹೇಳಿ ಹೇಳ್ತಾನೆ. ಆವಾಗ ದಿದಿ ದೇವಿಗೆ ಹೀಗೆ 49 ಮಂದಿ ಹುಟ್ಟಿದಾಗ ಆಶ್ಚರ್ಯ ಪಡ್ತಾಳೆ, ಇದು ಹೇಗಾಯ್ತು ಅಂತ ಹೇಳಿದಾಗ ದೇವೇಂದ್ರ ಹೇಳ್ತಾನೆ, ನಡೆದಿದ್ದೆಲ್ಲ ಹೇಳಿಬಿಟ್ಟು ಈಗ ಆಯ್ತು ನಾನು ಮಾಡಿದ್ದೀನಿ, ಆದ್ರೆ ಅವರೆಲ್ಲರಿಗೂ ದೇವತ್ವವನ್ನು ಕೊಡ್ತಾ ಇದ್ದೀನಿ ನಾನು, ಎಲ್ಲರೂ ದೇವತಾ ರೂಪ ದೇವತ್ವ ಅಂದ್ರೆ ಒರಿಜಿನಲ್ ಮೂಲ ರೂಪದಲ್ಲಿ ಅವರೆಲ್ಲೂ ದೇವತೆಗಳು ಮರುತ್ತುಗಳು, ಆದ್ದರಿಂದ ಭಗವಂತನ ಇಚ್ಛೆಯಂತೆ ಅವರು ಇಂದ್ರನ ವಜ್ರಾಯುಧಕ್ಕೂ ಬಲಿಯಾಗದೇ ಇರ್ತಾರೆ, ಹೇಗಾದರೆ ಆ ಪರಮಾತ್ಮ ಪರೀಕ್ಷಿತ್ತನನ್ನು ಅಶ್ವತ್ಥಾಮನ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರದಿಂದ ರಕ್ಷಣೆಯನ್ನು ಮಾಡಿ ಕಾಪಾಡಿ ಗರ್ಭದಲ್ಲಿದ್ದ ಕಾಪಾಡಿದ್ದಾನೋ ಹಾಗೆ ಅದೇ ಪರಮಾತ್ಮನೇ ಈ ವಾಯುಪುತ್ರರು ಇಲ್ಲ ಮರುತ್ತುಗಳು ಆಗಿರುವಂತಹ ಇವರನ್ನು ರಕ್ಷಣೆ ಮಾಡಿದ, ವಜ್ರಾಯುಧಕ್ಕೆ ಬಲಿಯಾಗದೆ ವಜ್ರಾಯುಧ ಪೆಟ್ಟುಗೂ ಅವರನ್ನು ಏನು ಮಾಡದೇ ಇರುವಂತೆ ಮಾಡಿ ಅವರೆಲ್ಲರನ್ನು ಕಾಪಾಡಿದ್ದಾನೆ ಪರಮಾತ್ಮ. ಹೀಗೆ ಅವರು ಆ ವಾತಪುತ್ರ ಆ ಪ್ರಸಂಗಕ್ಕೆ ಒಳ್ಳೆ ಪರಿಹಾರವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಹೀಗಾದ್ರಿಂದ ವಾತಪುತ್ರೀಯತ ಪ್ರಸಂಗ ಪರಿಹಾರ, ಅದಕ್ಕೆ ಅಂತಹ ಪ್ರಸಂಗಕ್ಕೆ ಒಂದು ಒಳ್ಳೆ ಪರಿಹಾರವನ್ನು ಮಾಡಿಕೊಟ್ಟವನಾಗಿದ್ದಾನೆ ಭಗವಂತ ಅಂತ ಹೇಳಿ, ಅಂತ ಭಗವಂತನಿಗೆ ಅಂತ ಹೇಳಿ. ಅದೇ ವಿಧವಾಗಿ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಮ್ ಅಂತೇಳಿ, ಭಗವಂತನಿಂದ ಏನಂದ್ರೆ ಅವಶೇಷಿತ ಭೋಗ, ಈಗ ಪ್ರಾರಬ್ಧ ಕರ್ಮವೆಲ್ಲವೂ ಅನುಭವಿಸಲೇಬೇಕು ಅಂತೇಳಿ. ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದು, ಜನ್ಮಗಳನ್ನು ತಾಳೆ ಅನುಭವಿಸುವುದು ಒಂದು, ಜನ್ಮಗಳೆಲ್ಲ ತಾಳೆ ಅನುಭವಿಸಿದ ಮೇಲೆ ಚರ್ಮದೇಹವು ಮುಗಿತು, ಇನ್ನ ಅವಶೇಷ ಮಿಕ್ಕಿದೆ. ಸೊ ಅದಕ್ಕೆ ಭಗವತ ಅವಶೇಷಿತ ಭೋಗೇನ, ಇನ್ನ ಭೋಗ ಉಳಿದಿದೆ, ಪ್ರಾರಬ್ಧ ಕರ್ಮ ಉಳಿದಿದೆ, ಆದ್ದರಿಂದ ಆ ಪ್ರಾರಬ್ಧ ಕರ್ಮದ ಭೋಗವೂ ಉಳಿದಿದೆ. ಪ್ರಾರಬ್ಧ ಕರ್ಮ ಉಳಿದಿದ್ರೆ ಭೋಗ ಉಳಿದಿದ್ದಂತೆ, ಯಾಕಂದ್ರೆ ಪ್ರಾರಬ್ಧ ಕರ್ಮ ಅದು ಪ್ರಾರಬ್ಧಂ ಅವಶ್ಯಂ ಅನುಭೋಕ್ತವ್ಯಂ ಅಂತ ಹೇಳಿದಂತೆ, ಪ್ರಾರಬ್ಧ ಕರ್ಮ ಉಳಿದಿದೆ ಅಂದ್ರೆ ಭೋಗವೂ ಉಳಿದಿದೆ. ಸೊ ಈ ಉಳಿದಿರುವಂತಹ ಪ್ರಾರಬ್ಧ ಕರ್ಮದಿಂದ ಉಳಿದಿರುವಂತಹ ಭೋಗ ಉಳ್ಳವರು ಯಾರಿದ್ದಾರೋ ಆ ಭೋಗದಿಂದ ನಿಶೇಷೀಕೃತ ಪ್ರಾರಬ್ಧ ಕರ್ಮ ನಾಮ ಅಂದ್ರೆ ಆ ಸ್ವಲ್ಪವೂ ಕೂಡ ಇಲ್ಲದೆ ನಿಶೇಷೀಕೃತ ಅಂದ್ರೆ ಉಳಿಯದೇ ಮಾಡಿದ್ದಾನೆ. ಸ್ವಲ್ಪ ಉಳಿದ ಭೋಗವನ್ನು ಅನುಭವಿಸಬೇಕು, ಆದ್ದರಿಂದ ಅದು ಅನುಭವಿಸುವಂತೆ ಮಾಡಿ ಅದನ್ನು ನಿಶೇಷೀಕೃತ ಮಾಡಿ, ಅಂದ್ರೆ ಯಾವುದು ಲೆಫ್ಟ್ ಓವರ್ ಇಲ್ಲದೆ, ಮೇಕಿಂಗ್ ಇಟ್ ನಥಿಂಗ್ ಇಸ್ ಲೆಫ್ಟ್ ಓವರ್ ಅಂತೀವಲ್ವ, ಸೊ ಡಿಂಟ್ ಲೀವ್ ಎನಿಥಿಂಗ್ ಬಿಹೈಂಡ್. ಆದ್ದರಿಂದ ನಿಶೇಷೀಕೃತ ಅಂದ್ರೆ ಎಲ್ಲವನ್ನು ಯಾವ ಶೇಷವೂ ಇಲ್ಲದೆ ಅಂದ್ರೆ ಉಳಿಯದೇ ಇದ್ದಂತೆ ಮಾಡಿದ್ದಾನೆ ನಿಶೇಷೀಕೃತ ಪ್ರಾರಬ್ಧ ಕರ್ಮನ, ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಮುಗಿಸಿದಂತಹ ಒಂದು ಪ್ರಸಂಗ ಬಂದಿದೆ ಅಂತ ಹೇಳ್ತಾ, ಅದಾದ ಮೇಲೆ ಸತ್ಯಲೋಕೆ ಚತುರ್ಮುಖ ಆಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ. ಇಲ್ಲಿ ಸತ್ಯಲೋಕೆ, ಸತ್ಯಲೋಕದಲ್ಲಿ ಅಂದ್ರೆ ಈ ಎರಡು ವಿಧವಾದಂತಹ ಭೋಗವನ್ನು, ಅಂದ್ರೆ ಉಳಿದ ಕರ್ಮಗಳ ಭೋಗವನ್ನು, ಆ ಉಳಿದ ಪ್ರಾರಬ್ಧ ಕರ್ಮದ ಭೋಗವನ್ನು ಮಾಡಬೇಕಂತ ಹೇಳಿದರೆ ಅದು ಹೇಗೆ ಮಾಡುವುದು ಅಂದ್ರೆ ಅದರಲ್ಲಿ ವೆರೈಟೀಸ್ ಅನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸತ್ಯಲೋಕೆ, ಸತ್ಯಲೋಕದಲ್ಲಿ ಚತುರ್ಮುಖ ಆಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ, ಇಲ್ಲಿ ಚತುರ್ಮುಖ ಆಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಂತ ಹೇಳಿ, ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಕರೆಯಲ್ಪಡುವಂತಹ ಕಾರ್ಯ ಬ್ರಹ್ಮನನ್ನು ಪಡೆದವರು ಅಂತ ಹೇಳಿ. ಅಂದ್ರೆ ಇವರಿಗೆ ಸತ್ಯಲೋಕಕ್ಕೆ ಹೋಗುವ ಅಂದ್ರೆ ಯಾರಿಗಾದ್ರೆ ಇನ್ನು ಭೋಗ ಉಳಿದಿದ್ದು ಅವರಲ್ಲಿ ಕೆಲವು ಮಂದಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಆ ಚತುರ್ಮುಖ ಬ್ರಹ್ಮನನ್ನು ಪಡೆದು ಅಂದ್ರೆ ಆ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಭೋಗವನ್ನು, ಅವಶೇಷ ಭೋಗ ಮಿಕ್ಕದಂತಹ ಮಿಕ್ಕಿರುವಂತಹ ಭೋಗವನ್ನು ಅನುಭವಿಸುವಂತಹ ಅವರು ಅಂತ ಹೇಳಿ ಅವರನ್ನು ಅಂತ ಅಂದ್ರೆ ಹಾಗೆ ಉಳ್ಳವರು ಭಗವಂತ ಅಂದ್ರೆ ಯಾರಾದರೆ ಇನ್ನೂ ಸ್ವಲ್ಪ ಭೋಗ ಉಳಿದಿದೋ ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಅಂತ ಕರೆಯಲ್ಪಡುವಂತಹ ಕಾರ್ಯಬ್ರಹ್ಮ ಅಂದ್ರೆ ಕಾರ್ಯಬ್ರಹ್ಮ ಅಂತ ಹೇಳಿದರೆ ಈಗ ಅಂದ್ರೆ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರುವಂತಹ ಭಗವಂತನಿಂದ ಆಜ್ಞಪ್ತನಾಗಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರುವ ಆ ಚತುರ್ಮುಖ ಬ್ರಹ್ಮನನ್ನು ಪಡೆದು ಸತ್ಯಲೋಕದಲ್ಲಿ ಉಳಿದ ಭೋಗವನ್ನು ಅನುಭವಿಸುವಂತೆ ಮಾಡಿದಂತಹ ಪರಮಾತ್ಮನಿಗೆ ಅಂತ ಹೇಳಿ. ಸೊ ಅದಾದ ಮೇಲೆ ಪ್ರತೀಕಾಲಂಬನಾನಂ ಅಂದ್ರೆ ಪ್ರತೀಕಾಲಂಬನರಿದ್ದಾರೆ. ಈ ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ ಎರಡು ವಿಧವಾದಂತೆ, ಅಂದ್ರೆ ಈ ದೇವತೆಗಳು, ಉತ್ತಮನಾದ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅಪ್ರತೀಕಾಲಂಬನರು ಅಂತ ಹೇಳಿ. ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂದ್ರೆ ಪ್ರತೀಕ ಅಂತ ಹೇಳಿದ್ರೆ ಒಂದು ವಿಗ್ರಹ, ಎನಿ ಮೀಡಿಯಂ ಅಂದ್ರೆ ಭಗವಂತನನ್ನು ನೋಡುವುದಕ್ಕೆ ಒಂದು ಪ್ರತೀಕ, ದಟ್ ಮೀನ್ಸ್ ಎ ರೆಪ್ರೆಸೆಂಟಿಂಗ್ ಐಟಮ್, ದೇವರನ್ನು ಕಾಣುವುದಕ್ಕೆ ಒಂದು ಅಂದ್ರೆ ದೇವರನ್ನು ಕಾಣುವ ರೀತಿ. ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಹೇಳಿದರೆ ಯಾರಿಗಾದರೆ ಅಪರೋಕ್ಷ ಜ್ಞಾನವಾದಾಗ ಅವರು ಆ ಪರಮಾತ್ಮನನ್ನು, ಅಪರೋಕ್ಷ ಜ್ಞಾನವನ್ನು ಪಡೆದಾಗ ಪರಮಾತ್ಮನನ್ನು ಒಳಗಣ್ಣಿನಿಂದ ನೋಡ್ತಾರೆ. ಅವರು ಪ್ರತೀಕದಲ್ಲಿ ಅಂದ್ರೆ ಆ ಭಗವಂತನನ್ನು ಒಂದು ಪ್ರತೀಕದಲ್ಲಿ, ತಮ್ಮ ದೇಹವನ್ನೋ ಪ್ರತೀಕದಲ್ಲಿ ಆಗಲಿ, ಇಲ್ಲ ಬೇರೆ ಪ್ರತೀಕ ಅಂದ್ರೆ ಇಟ್ ಕೆನ್ ಬಿ ಎನ್ ಎಕ್ಸ್ಟರ್ನಲ್ ಪ್ರತೀಕ ಆರ್ ಕೆನ್ ಬಿ ಎನ್ ಇಂಟರ್ನಲ್ ಪ್ರತೀಕ, ಬಟ್ ದೇ ನೀಡ್ ಎ ಪ್ರತೀಕ, ಅವರಿಗೆ ಪ್ರತೀಕದ ಅವಶ್ಯಕತೆ ಇದೆ. ಪ್ರತೀಕವನ್ನು ಇಟ್ಟುಕೊಂಡೇ ನೋಡ್ತಾರೆ ಭಗವಂತನನ್ನು, ಅವರನ್ನು ಪ್ರತೀಕಾಲಂಬನ, ಆಲಂಬನ ಅಂದ್ರೆ ಆಧಾರ ಪಟ್ಟಿರುವರು, ಪ್ರತೀಕದ ಮೇಲೆ ಆಧಾರ ಪಟ್ಟಿದ್ದಾರೆ. ಆದ್ದರಿಂದ ಅವರು ಪ್ರತೀಕಾಲಂಬನರು ಅಂತ ಕರೀತಾರೆ. ಅಂದ್ರೆ ಭಗವಂತನನ್ನು ಪ್ರತೀಕದಲ್ಲಿ ಮಾತ್ರ ನೋಡುವಂತಹ ಅವರು ಯಾರಿದ್ದಾರೋ ಅಂತಹ ಅಪರೋಕ್ಷ ಜ್ಞಾನ ಪಡೆದಾಗ ಪ್ರತೀಕದಲ್ಲಿ ಮಾತ್ರ ಭಗವಂತನನ್ನು ಕಾಣುವ ಯೋಗ್ಯತೆ ಉಳ್ಳವರು ಅವರಿಗೆ ಪ್ರತೀಕಾಲಂಬನರು ಅಂತ ಕರೀತಾರೆ. ಅಪ್ರತೀಕಾಲಂಬನರು ಅಂತ ಹೇಳಿದ್ರೆ ಯಾರಿಗಾದ್ರೆ ಅಪರೋಕ್ಷ ಜ್ಞಾನವಾದಾಗ ಭಗವಂತನನ್ನು ಪ್ರತೀಕದಲ್ಲಿ ಮಾತ್ರವಲ್ಲದೆ ಬೇರೆ ವ್ಯಾಪ್ತೋಪಾಸಕರು ಅಂತ ಕರೀತಾರೆ. ಪ್ರತೀಕಾಲಂಬನರು ವ್ಯಾಪ್ತೋಪಾಸಕರು ಆಗಿರ್ತಾರೆ. ಅಂದ್ರೆ ಉಪಾಸನೆ ಕಾಣುವುದು, ಉಪಾಸನೆ ಮಾಡುವುದು, ಎರಡು ಇಲ್ಲಿ ನೋಡ್ತೀವಿ. ಪ್ರತೀಕಾಲಂಬನರು ಪ್ರತೀಕೆಯಲ್ಲಿ ಭಗವಂತನನ್ನು ಕಾಣಿ ಪ್ರತೀಕದಲ್ಲಿಯೇ ಉಪಾಸನೆ ಮಾಡ್ತಾರೆ. ಅಪ್ರತೀಕಾಲಂಬನರು ಭಗವಂತನನ್ನು ಪ್ರತೀಕದಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆಯೂ, ಪ್ರತೀಕದಲ್ಲಿಯೂ ನೋಡ್ತಾರೆ, ಬೇರೆ ಕಡೆಯೂ ನೋಡ್ತಾರೆ. ವ್ಯಾಪ್ತೋಪಾಸಕರು ತಮ್ಮ ದೇಹದ ಒಳಗೂ ನೋಡ್ತಾರೆ, ಅನ್ಯ ಪ್ರತೀಕಗಳಲ್ಲಿಯೂ ನೋಡ್ತಾರೆ. ಪ್ರತೀಕೇತರ ವಸ್ತುಗಳು ಅಂದ್ರೆ ಅವರಿಗೆ ಪ್ರತೀಕದ ಆಲಂಬನ ಆಧಾರ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವರು ಅಪ್ರತೀಕಾಲಂಬನರು. ಪ್ರತೀಕದ ಆಲಂಬನ ಅವಶ್ಯಕತೆ ಆಧಾರ ಬೇಕಾಗಿಲ್ಲ ಯಾರಿಗ ಅಂದ್ರೆ, ಯಾರಿಗಾದರೆ ಪ್ರತೀಕಗಳ ಅವಶ್ಯಕತೆ ಇಲ್ಲೆಯೋ, ಯಾರಾದ್ರೆ ವ್ಯಾಪ್ತೋಪಾಸಕರಾಗಿದ್ದಾರೋ, ಅಂದ್ರೆ ಭಗವಂತನನ್ನು ಎಲ್ಲ ಕಡೆ ಕಾಣುವುದು. ವ್ಯಾಪ್ತೋಪಾಸಕರಂದ್ರೆ ಏನು? ಆ ಭಗವಂತ ಸರ್ವವ್ಯಾಪಕನಾಗಿದ್ದಾನೆ ಅಂತ ತಿಳಿಯುವುದು ಮಾತ್ರವಲ್ಲದೆ ತಿಳಿದ ವಿಷಯವನ್ನು ಅದಕ್ಕೆ ಅನುಗುಣವಾಗಿ ಭಗವಂತನನ್ನು ಕಾಣ್ತಾರೆ, ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ ಭಗವಂತನನ್ನು. ಆಕಾಶದಲ್ಲಿ, ಒಳಗೆ ಹೊರಗೆ ಎಲ್ಲ ಕಡೆನೂ ಭಗವಂತನನ್ನು, ತಮ್ಮ ಬಿಂಬರೂಪಿಯಾದ ಭಗವಂತ, ಆ ಬಿಂಬರೂಪಿ ಸರ್ವೋಪಾಸಕನ ಸರ್ವವ್ಯಾಪ್ತನಾಗಿದ್ದಾನೆ ಅಂತೇಳಿ ಅವರನ್ನು ಸರ್ವವ್ಯಾಪ್ತ ಅಂತ ನೋಡ್ತಾ ಅವರನ್ನು ಸರ್ವೋಪಾಸನೆ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಉಪಾಸನೆ ಮಾಡುವುದು. ಹಾಗೆ ಸರ್ವ ಅನ್ನುವ ದೃಷ್ಟಿಯಿಂದ ಉಪಾಸನೆ ಮಾಡುವಂತಹ ಯೋಗ್ಯತೆ ಉಳ್ಳವರು ಅವರಿಗೆ ಅಪ್ರತೀಕಾಲಂಬನರು ಅಂತ ಕರೀತಾರೆ. ಹೀಗೆ ಪ್ರತೀಕಾಲಂಬನಾಂ ಅಂದ್ರೆ ಪ್ರತೀಕ ಆಲಂಬ ಅವರ ಆಧಾರ ಮಾಡಿಕೊಂಡು ಇರುವಂತಹ ಜೀವರಾಶಿಗಳಿಗೆ ಅವರಿಂದಲೂ ವೈಕುಂಠ ಲೋಕಸ್ಥಿತ ಭಗವದಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ. ಹೇಗಾದರೆ ಕೆಲವು ದೇವತೆಗಳು ಅವರು ಸತ್ಯಲೋಕಕ್ಕೆ ಹೋಗಿ ಉಳಿದಿರುವಂತಹ ಭೋಗವನ್ನು ಅನುಭವಿಸುತ್ತಾ ಪ್ರಾರ್ಥವನ್ನು ಮುಗಿಸಿಕೊಳ್ಳುತ್ತಾರೋ, ಇನ್ನೂ ಕೆಲವರು ಅದಕ್ಕಿಂತಲೂ ಉತ್ತಮರಾಗಿರುವಂತಹ ಅವರು ವೈಕುಂಠ ಲೋಕದಲ್ಲಿರುವಂತಹ ಭಗವದಾಖ್ಯ ಭಗವಂತ ಅಂತ ಕರೆಯಲ್ಪಡುವಂತಹ ಕಾರ್ಯಬ್ರಹ್ಮ, ಭಗವಂತನಿಗೂ ಬ್ರಹ್ಮ ಅಂತ ಹೆಸರಿದೆ, ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮ ಅಂತ ಹೆಸರಿದೆ, ಭಗವಂತನಿಗೂ ಬ್ರಹ್ಮ ಅಂತ ಹೆಸರಿದೆ. ಅದಕ್ಕೆ ಭಗವದಾಖ್ಯ ಭಗವಂತ ಅಂತ ಕರೆಯಲ್ಪಡುವಂತಹ ಕಾರ್ಯಬ್ರಹ್ಮ ಪ್ರಾಪ್ತಾನಾಂ, ಆ ಕಾರ್ಯಬ್ರಹ್ಮನನ್ನು ಪಡೆದವರು ಯಾರಿದ್ದಾರೋ ಅವರಿಗೆ ಅವರು ಅಷ್ಟೇ ಅಲ್ಲದೆ ಅಪ್ರತೀಕಾಲಂಬನಾಂ, ಪ್ರತೀಕದ ಅವಶ್ಯಕತೆವಿಲ್ಲದೆ ಭಗವಂತನನ್ನು ಉಪಾಸನೆ ಮಾಡುವಂತಹ ವ್ಯಾಪ್ತೋಪಾಸಕರು ಯಾರಿದ್ದಾರೋ ಆ ವ್ಯಾಪ್ತೋಪಾಸಕರಿಗೂ ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ, ಮಹಾಪ್ರಳಯ ಸಮಯದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಪಡೆದವರು ಯಾರಿದ್ದಾರೋ ಅವರು ಅಷ್ಟೇ ಅಲ್ಲದೆ ಸ್ವೋತ್ತಮ ಪ್ರವೇಶದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ. ಇದು ಒಂದು ಮುಖ್ಯವಾದ ಅಂಶ. ಈ ದೇವತೆಗಳು ಶೇಷ ಗರುಡರಿಗೆ ಕಳಗಿರುವಂತಹ ದೇವತೆಗಳು ಯಾರಿದ್ದಾರೋ ಅವರು ಶೇಷ ಮಾರ್ಗ ಗರುಡ ಮಾರ್ಗ ಅನ್ನೋ ಎರಡು ಮಾರ್ಗದಲ್ಲಿ ಪ್ರಯಾಣ ಮಾಡ ಅಂದ್ರೆ ಒಬ್ಬರ ಒಳಗೆ ಒಬ್ಬರು ದೇವತೆಗಳು ಪ್ರವೇಶ ಮಾಡಿದಾಗ ಇಂದ್ರಾದಿ ದೇವತೆಗಳು ಅವರು ಅವರ ಮೇಲಿನ ದೇವತೆ ಒಳಗೆ, ಹೀಗೆ ಕಡಿಮೆ ದೇವತೆಗಳೆಲ್ಲ ಬಂದು ಇಂದ್ರನ ಒಳಗೆ ಸೇರಿದ್ರೆ ಇಂದ್ರನ ಅವರ ಮೇಲಿನ ದೇವತೆಗಳಿಗೆ ಹೋಗಿ ಇಂದ್ರ ಗರುಡ ಮಾರ್ಗದಲ್ಲಿ ಹೋಗ್ತಾನಂತ ಹೇಳಿ. ಮನ್ಮಥ ಮದನ ಆ ಇಂದ್ರನಂತೇನೆ ಅದೇ ಕಕ್ಷದಲ್ಲಿರುವಂತಹ, ಎಂಟನೇ ಕಕ್ಷದಲ್ಲಿರುವಂತಹ ಮನ್ಮಥ ಮದನ ಅವನ ಕಳಗಿರುವ ದೇವತೆಗಳು ಒಬ್ಬರ ಒಳಗೆ ಒಬ್ಬರೊಬ್ಬರೊಳಗೆ ಪ್ರವೇಶ ಮಾಡ್ತಾ ಬಂದು ಮನ್ಮಥನ ಒಳಗೆ ಬಂದಾಗ ಆ ಮನ್ಮಥ ಆ ಮೇಲಿನ ದೇವತೆ ಒಳಗೆ ಗರುಡಶೇಷ ರುದ್ರರು, ಅಲ್ಲಿ ಗರುಡಶೇಷ ರುದ್ರರಲ್ಲಿ ಶೇಷದೇವರು ರುದ್ರದೇವರು ಗರುಡದೇವರು ಮೂರು ಜನ ಐದನೇ ಕಕ್ಷೆಗೆ ಸೇರಿದವರು. ಅವರಲ್ಲಿ ರುದ್ರದೇವರು ಅವರು ಭಾವಿ ಶೇಷರಾಗಿದ್ದಾರೆ, ರುದ್ರದೇವರು ಮತ್ತು ಶೇಷಪದೇವರು ಬಾಡ್ತಾರೆ. ಆದ್ದರಿಂದ ರುದ್ರದೇವರ ರುದ್ರಾವತಾರದಲ್ಲಿ ಅವರಿಗೆ ಮೋಕ್ಷವಿಲ್ಲ, ಗರುಡ ಶೇಷರು ಅವರಿಗೆ ಅದೇ ಕೊನೆಯಾದ ಜನ್ಮ. ಆದ್ದರಿಂದ ಗರುಡ ಶೇಷರು ಮೋಕ್ಷಕ್ಕೆ ಹೋಗ್ತಾರೆ, ಗರುಡ ಶೇಷರು ಹೋಗಿ ಚತುರ್ಮುಖ ಬ್ರಹ್ಮನೊಳಗೆ ಪ್ರವೇಶ ಮಾಡ್ತಾರೆ. ಹೀಗೆ ಗರುಡ ಶೇಷರು ಚತುರ್ಮುಖ ಬ್ರಹ್ಮದೇವರವರಿಗೆ ಪ್ರವೇಶ ಮಾಡಲಕ್ಕೆ ಮುಂಚೆ ಆ ಗರುಡ ಮಾರ್ಗಕ್ಕೆ ಸಂಬಂಧಪಟ್ಟವರು ಗರುಡ ಮಾರ್ಗದಲ್ಲಿ ಬಂದು ಇಂದ್ರನವರೆಗೂ ಬಂದು ಆ ಇಂದ್ರ ಗರುಡನವರೆಗೆ ಪ್ರವೇಶ ಮಾಡಿ ಆ ಗರುಡ ಚತುರ್ಮುಖ ಬ್ರಹ್ಮನವರೆಗೆ ಪ್ರವೇಶ ಮಾಡ್ತಾನೆ. ಹಾಗೆ ಆ ಕಳಗಿನ ದೇವತೆಗಳು ಒಬ್ಬರ ಒಳಗೆ ಒಬ್ಬರು ಪ್ರವೇಶ ಮಾಡ್ತಾ ಬಂದು ಅಂದ್ರೆ ತಾರತಮ್ಯಾನುಸಾರವಾಗಿ ಕಳಗಿನವರು ಮೇಲಿನ ಕಕ್ಷದಲ್ಲಿರುವ ದೇವತೆಗಳಿಗೆ ಪ್ರವೇಶ ಮಾಡುದು. ಹೀಗೆ ಬಂದು ಮನ್ಮಥನವರೆಗೂ ಬಂದು ಆ ಮನ್ಮಥ ಶೇಷನವರೆಗೆ ಪ್ರವೇಶ ಮಾಡಿದಾಗ ಆ ಶೇಷ ಚತುರ್ಮುಖ ಬ್ರಹ್ಮನ ಒಳಗೆ ಪ್ರವೇಶ ಮಾಡ್ತಾರೆ. ಹೀಗೆ ಚತುರ್ಮುಖ ಬ್ರಹ್ಮದೇವರಿಗೆ ಮುಂಚೆ ಗರುಡ ಶೇಷರು ಇಬ್ಬರ ಒಳಗೆ ಎಲ್ಲ ದೇವತೆಗಳು ಬಂದು ಪ್ರವೇಶ ಮಾಡ್ತಾರೆ. ಇವುಗಳಿಗೆ ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಕರೀತಾರೆ. ಹೀಗೆ ಅಲ್ಲಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಸ್ವೋತ್ತಮ ಪ್ರವೇಶ ದ್ವಾರ ಅಂದ್ರೆ ತಮಕ್ಕಿಂತ ಉತ್ತಮರಾದಂತಹ ದೇವತೆಗಳ ಒಳಗೆ ಪ್ರವೇಶ ಮಾಡುವುದರ ಮೂಲಕವಾಗಿ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ, ಶೇಷ ಮಾರ್ಗ ಗರುಡ ಮಾರ್ಗದಲ್ಲಿ ಹೋದಂತಹ ದೇವಾನಾಂ ದೇವತೆಗಳ ಚ ಬ್ರಹ್ಮಣಾಸ ಅಂದ್ರೆ ಇವರು ಇಲ್ಲಿ ಇಷ್ಟು ಜನನ್ನು ವರ್ಣನೆ ಮಾಡಿದ್ದಾರೆ. ಇವರೆಲ್ಲರೂ ಏನಂತ ಹೇಳಿದ್ದಾರೆ, ಸತ್ಯಲೋಕೆ ಸತಮುಖಾಖ್ಯ ಕಾರ್ಯಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥ ಭಗವದಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಮಹಾಪ್ರಳಯ ಚತುರ್ಮುಖಂ ಪ್ರಾಪ್ತಾನಾಂ ಸ್ವೋತ್ತಮ ಪ್ರವೇಶದ್ವಾರ ಶೇಷಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂ ಚ ಚಕಾರ ಅಂದ್ರೆ ಇವರೆಲ್ಲರಿಗೂ ಕೂಡ ಬ್ರಹ್ಮಣ ಸಹ ಚತುರ್ಮುಖ ಬ್ರಹ್ಮದೇವರ ಸಹಿತವಾಗಿ ವಿರಜಾ ನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕವಾಗಿ ಲಿಂಗಭಂಗಂ ಪ್ರಾಪಯಿತ್ವ ಇವರೆಲ್ಲರಿಗೂ ಲಿಂಗಭಂಗವನ್ನು ಕೊಟ್ಟವನಾಗಿ ಯಾರು ಭಗವಂತ ಇವರೆಲ್ಲರಿಗೂ ಲಿಂಗಭಂಗ ಬರುವಂತೆ ಮಾಡ್ತಾ ಇದ್ದಾನೆ. ಲಿಂಗಭಂಗಂ ಪ್ರಾಪಯಿತ್ವ ಪಡೆಯುವಂತೆ ಮಾಡಿ, ಸೊ ಲಿಂಗಭಂಗ ಪಡೆಯುವಂತೆ ಮಾಡಿ ಆವಿರ್ಭವಿಸುವಂತಹ ಫಾರ್ಮಿಂಗ್ ಗೆಟಿಂಗ್ ಕ್ರಿಯೇಟೆಡ್, ಸೊ ಈ ವಿಧವಾಗಿ ಆವಿರ್ಭೂತವಾದಂತಹ ವಿಚಿತ್ರ ಸ್ವರೂಪ ಆನಂದ ಅನುಭವ ದಾತ್ರೆ ಅಂದ್ರೆ ಆನಂದ ಆವಿರ್ಭಾವ ಮ್ಯಾನಿಫೆಸ್ಟೇಷನ್ ಅಂತೀವಲ್ವಾ, ಮ್ಯಾನಿಫೆಸ್ಟಿಂಗ್ ದ ಜಾಯ್. ಸೊ ಸ್ವರೂಪಭೂತವಾದಂತಹ ಆವಿರ್ಭೂತವಾದಂತಹ ಆವಿರ್ಭವಿಸುವಂತಹ ಮ್ಯಾನಿಫೆಸ್ಟ್ ಮಾಡಿರುವಂತಹ ವಿಚಿತ್ರವಾದ ಅಂದ್ರೆ ಉತ್ಕೃಷ್ಟವಾದ ವಿಲಕ್ಷಣ, ವಿಚಿತ್ರ ಮೀನ್ಸ್ ಯುನೀಕ್ ಅಂತೀವಲ್ವ, ಯುನೀಕ್ ಸ್ಪೆಷಲ್ ಅಂಡ್ ಆ ತರ ವಿಚಿತ್ರ ಅತ್ಯಂತ ಶ್ರೇಷ್ಠವಾದಂತಹ ಸ್ವರೂಪ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ದ ಮ್ಯಾಕ್ಸಿಮಮ್ ಪೀಕ್ ಈಸ್ ದ ಪೀಕ್ ಜಾಯ್ ಇಸ್ ದ ಪೀಕ್ ಜಾಯ್ ಹ್ಯಾಪನ್ಸ್ ಇನ್ ದ ಮೋಕ್ಷ. ಸೊ ವಿಚಿತ್ರ ಸ್ವರೂಪ ಆನಂದ ಅನುಭವ ದಾತ್ರೆ ಅಂದ್ರೆ ಈ ಉತ್ಕೃಷ್ಟವಾದಂತಹ ಸ್ವರೂಪ ಆನಂದದ ಆವಿರ್ಭಾವವನ್ನು ಮಾಡಿಸ್ತಾ ಅದರ ಅನುಭವವನ್ನು ಕೊಟ್ಟವನು ಅನುಭವ ದಾತ್ರೆ, ದಾತ್ರೆ ಅಂದ್ರೆ ಪ್ರದಾತ್ರೆ ಕೊಡುವವನು, ಅನುಭವವನ್ನು ಕೊಡುವಂತಹ ವೇದವ್ಯಾಸರಿಗೆ ನಮಸ್ಕಾರ ಅಂತ ಕೊನೆಗೆ ಹೇಳ್ತಾರೆ. ಸೊ ಆವಿರ್ಭೂತ ಆವಿರ್ಭವಿಸುವಂತಹ ವಿಚಿತ್ರ ವಿಶಿಷ್ಟವಾದಂತಹ ಸ್ವರೂಪ ಆನಂದ ಅನುಭವ ದಾತ್ರೆ, ಸ್ವರೂಪ ಆನಂದ ಅನುಭವವನ್ನು ಕೊಟ್ಟಂತಹ ಪರಮಾತ್ಮನಿಗೆ ಬ್ರಹ್ಮಾದಿ ಏಕಾಂತ ಭಕ್ತಾನ ನಿರುಪಾಧಿಕೇಷ್ಟಾಯ, ಬ್ರಹ್ಮಾದಿ ಏಕಾಂತ ಭಕ್ತರಿಗೆ ನಿರುಪಾಧಿಕ ಇಷ್ಟಾಯ ಅಂದ್ರೆ ಈ ಉಪಾಧಿ ಅನ್ನೋ ಶಬ್ದ ಬೇರೆ 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 ಅರ್ಥಗಳಲ್ಲಿ, ಉಪಾಧಿ ಅನ್ನೋ ಶಬ್ದಕ್ಕೆ ಒಂದೇ ಅರ್ಥ ಇಲ್ಲ, ನಾವು ಕಾಂಟೆಕ್ಚುಯಲ್ ಆಗಿ ನೋಡಬೇಕು. ಉದಾಹರಣೆಗೆ ಆಚಾರ್ಯರು ಉಪಾಧಿ ಖಂಡನ ಅಂತ ಮಾಡಿದ್ದಾರೆ, ಅಂದ್ರೆ ಯಾರಾದರೆ ಅವರು ಒಂದು ವಾದವನ್ನು ಮುಂಚೆ ಇಟ್ಟಾಗ ಉಪಾಧಿಯ ಮೂಲಕವಾಗಿ ಪರಮಾತ್ಮ ಜೀವಾತ್ಮರಂತೆ ಪ್ರಕಟಗೊಳ್ಳುತ್ತಾನೆ ಅಂತ ಹೇಳಿದಾಗ ಇಲ್ಲ, ಪರಮಾತ್ಮ ಜೀವಾತ್ಮಗಳಂತೆ ಪ್ರಕಟಗೊಳ್ಳುವುದಿಲ್ಲ, ಅಂತಹ ಉಪಾಧಿ ಅಂದ್ರೆ ಪರಮಾತ್ಮನನ್ನು ಜೀವಾತ್ಮರಿಗಾಗಿ ಜೀವಾತ್ಮರಂತೆ ಪ್ರಕಾಶಗೊಳಿಸುವಂತಹ ಉಪಾಧಿ ಇಲ್ಲ. ಸಚ್ಚ ಉಪಾಧಿ, ಸಚ್ಚ ಡಿವೈಸ್ ಇಸ್ ನಾಟ್ ದೇರ್. ಉಪಾಧಿ ಮೀನ್ಸ್ ಬೇಸಿಕಲಿ ಒಂದು ಡಿವೈಸ್ ಇರಬಹುದು, ಒಂದು ಮೀಡಿಯಂ ಇರಬಹುದು. ಉದಾಹರಣೆಗೆ ಕನ್ನಡಿ ಒಂದು ಉಪಾಧಿ, ಅದು ಉಪಾಧಿ ಇದೆ, ಒಪ್ಪುತ್ತೀವಿ. ಯಾಕಂದ್ರೆ ಕನ್ನಡಿ ನಮ್ಮ ಪ್ರತಿಬಿಂಬ ನಾವು ನೋಡುವುದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಸಾಧನೆ, ಆ ಉಪಾಧಿ ಅದಕ್ಕೆ ಮೀಡಿಯಂ ಅಂತೀವಲ್ವ, ಆ ಉಪಾಧಿ ಮಿರರ್ ಇದೆ ಮೀಡಿಯಂ. ಆದ್ದರಿಂದ ಆ ಅರ್ಥವು ಉಪಾಧಿ ಅಂದ್ರೆ ಮೀಡಿಯಂ ಅಂತ ಅರ್ಥ ಇದೆ, ಉಪಾಧಿ ಅಂತ ಹೇಳಿದರೆ ಡಿವೈಸ್ ಅಂತ ಅರ್ಥ ಇದೆ, ಇಲ್ಲ ಉಪಾಧಿ ಅಂತ ಹೇಳಿದ್ರೆ ಒಂದು ಕಾರಣ, ಸಮ್ ಸ್ಪೆಸಿಫಿಕ್ ಕಾಸ್ ಆರ್ ರೀಸನ್ ಅಂತ ಹೇಳಿ. ಸೊ ಇಲ್ಲಿ ಬ್ರಹ್ಮ ಆದಿ ಏಕಾಂತ ಭಕ್ತಾನ, ಬ್ರಹ್ಮ ಮುಂತಾದಂತಹ ಏಕಾಂತ ಭಕ್ತರು, ಏಕಾಂತ ಭಕ್ತರಂದ್ರೆ ಏನು, ಏಕ ಅಂತ ಅವರು ಕೊನೆ ಯಾವುದು ಭಗವಂತನನ್ನು ಸೇವೆ ಮಾಡುವುದಷ್ಟೇ. ದೇ ಡೋಂಟ್, ಅವ್ರಿಗೆ ಆ ಮೋಕ್ಷದ ಮೇಲೂ ಆಸಕ್ತಿ ಇಲ್ಲ. ಯಾವ ಮೋಕ್ಷ ಬೇಕಾ, ದೇವರ ಸೇವೆ ಮಾಡೋ ಭಾಗ್ಯದೇ ಸಾಕು, ಮೋಕ್ಷದಲ್ಲಿ ಆ ಭಾಗ್ಯ ಸಿಗತ್ತಾ ಸರಿ ಮೋಕ್ಷ ತಗೊಳ್ತೀನಿ. ಆದ್ರೆ ಆ ಮೋಕ್ಷ ಬೇಕಾಗಿದೆ ಯಾಕೆ, ಭಗವಂತನ ಸೇವೆ ಇರುವುದರಿಂದ ಮೋಕ್ಷ ಬೇಕು. ಸೊ ದ ರೀಸನ್ ದೇ ಗೋ ಫಾರ್ ಮೋಕ್ಷ ಇಸ್ ನಾಟ್ ಬಿಕಾಸ್ ದೇ ವಾಂಟ್ ಮೋಕ್ಷ ಆನಂದ ಬೇಕಂತಲ್ಲ, ಭಗವಂತನ ಸೇವಾ ಆನಂದವೇ ಅವರಿಗೆ ಸರ್ವೋತ್ಕೃಷ್ಟ. ಆದ್ದರಿಂದ ಅವರಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕವೇ ಅಂದ್ರೆ ಭಗವಂತನೇ ಅಂತವಾಗಿ ಉಳ್ಳವರು, ಏಕ ಮೀನ್ಸ್ ಓನ್ಲಿ ಅಂತ, ಏಕ ಅಂದ್ರೆ ಪರಮಾತ್ಮ ಅಂತ ಎರಡು ಅರ್ಥ ಇದೆ. ಏಕ ಮೀನ್ಸ್ ಓನ್ಲಿ ದಟ್ ಅಲೋನ್, ಏಕ ಆಸು ಮೀನ್ಸ್ ಪರಮಾತ್ಮ, ಏಕ ಅಂತ ಪರಮಾತ್ಮನೇ ಕೊನೆಯಾಗ ಉಳ್ಳವರು, ಇಲ್ಲ ಏಕ ಅಂತ ಒಂದೇ ಕೊನೆ, ಅವರು ಒಂದೇ ಗುರಿ. ಯಾವ ಗುರಿ, ಭಗವಂತನ ಸೇವೆ, ಅದು ಒಂದೇ ಗುರಿ. ಅದಕ್ಕೆ ಅಂತಹ ಭಕ್ತರು ಯಾರಿದ್ದಾರೋ ಅವರಿಗೆ ಏಕಾಂತ ಭಕ್ತರು ಅಂತ ಕರೀತಾರೆ. ಹೀಗೆ ಬ್ರಹ್ಮದೇವರು ಮುಂತಾದಂತಹ ಏಕಾಂತ ಭಕ್ತರಿಗೆ ನಿರುಪಾಧಿಕ ಇಷ್ಟ, ಯಾವ ಉಪಾಧಿಯೂ ಇಲ್ಲ ಅಂದ್ರೆ ಯಾವ ಕಾರಣವಿಲ್ಲ, ಅವರು ಯಾವುದೋ ಒಂದು ಉಪಾಧಿ ಇಟ್ಟುಕೊಂಡು ಇಷ್ಟಪಡೋದಿಲ್ಲ, ಅವರಿಗೆ ಉಪಾಧಿಯೇ ಬೇಕಾ ಅಂದ್ರೆ ದೇರ್ ಇಸ್ ನೋ ರೀಸನ್, ನೋ ಸ್ಪೆಸಿಫಿಕ್ ಕಾಸ್ ರೀಸನ್ ಆರ್ ಎನಿಥಿಂಗ್. ಯಾವ ಒಂದು ಉದ್ದೇಶದಿಂದಲೂ ಅವರು ಭಗವಂತನನ್ನು ಇಷ್ಟಪಡುವುದಿಲ್ಲ, ಅಂದ್ರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಗವಂತನನ್ನು ಇಷ್ಟಪಡುವುದಂತ ಇಲ್ಲ, ಒಂದೇ ಉದ್ದೇಶ ಅವರಿಗೆ, ಏಕ ಉದ್ದೇಶ ಏನಂದ್ರೆ ಭಗವದಿತರ ಉದ್ದೇಶಗಳಿಲ್ಲ, ಅಂದ್ರೆ ಉಪಾಧಿಗಳಿಲ್ಲ ಅಂತ ಹೇಳಿದ್ರೆ ಭಗವಂತನಕ್ಕಿಂತ ಬೇರೆಯಾದ ಉದ್ದೇಶಗಳಿಲ್ಲ, ಭಗವಂತ ಒಬ್ಬನೇ ಬೇಕು, ಅದೇ ಉದ್ದೇಶ ಅಷ್ಟೇ. ಹೀಗೆ ಭಗವದಿತರ ಉಪಾಧಿಗಳು ಯಾವುದು ಇಲ್ಲ ಅಂದ್ರೆ ಭಗವಂತನೇ ಬೇಕು ಅಂತ ಬಯಸುವವರು, ಆದ್ದರಿಂದ ನಿರ್ಬಾಧಿಕ ಇಷ್ಟಾಯ ಹೀಗೆ ಇರುವಂತವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ತದ್ ಇತರ ಭಕ್ತಾನಾಂ ಮೋಕ್ಷೋದ್ದೇಶೇನ ಭಜನೀಯಾಯ. ತದ್ ಇತರ ಭಕ್ತಾನಾಂ ಅಂದ್ರೆ ಏಕಾಂತ ಭಕ್ತರ ಆಗದೇ ಇರುವವರಿದ್ದಾರೆ ಅಂತಹ ಅವರು, ಯಾರು ಅಂದ್ರೆ ಯಾರು ಸಾಮಾನ್ಯ ಮನುಷ್ಯರಂತಹ ಅವರು, ಅವರಿಗೆ ತದ್ ಇತರ ಭಕ್ತಾನಾಂ ಇತರ ಭಕ್ತರೆಲ್ಲರೂ ಕೂಡ ಮನುಷ್ಯೋತ್ತಮರು ಮಾತ್ರ ಅಲ್ಲ ಬೇರೆಯವರು ಕೂಡ ಅವ್ರಿಗೆ ಮೇಲಿರುವವರು ಕೂಡ ಮೋಕ್ಷ ಉದ್ದೇಶದಿಂದ ಭಗವಂತನ ಸೇವೆ ಯಾರು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷೋದ್ದೇಶೇನ ಭಜನೀಯಾಯ, ಮೋಕ್ಷದ ಉದ್ದೇಶದಿಂದ ಯಾರಾದರೆ ಸೇವಿಸಲ್ಪಡುತ್ತಾನೋ ಅಂದ್ರೆ ಭಗವಂತನನ್ನು ಸೇವಿಸುವವರು ಎರಡು ರೀತಿಯಾಗಿ ಉಳ್ಳವರು, ಒಂದು ಏಕಾಂತ ಭಕ್ತರು, ಇನ್ನೊಂದು ಮೋಕ್ಷದ ಉದ್ದೇಶ ಇರುವವರು. ಹೀಗೆ ಎರಡು ವಿಧವಾದ ಭಕ್ತರಿಂದಲೂ ಸೇವಿಸಲ್ಪಡುವವನೇ ಆ ಸೇವಿಸಲ್ಪಡುವವನಿಗೆ ನಮಸ್ಕಾರ ಅಂತ ಹೇಳಿ ಕೊನೆಗೆ ಹೇಳುವಂತಹದ್ದು. ಅದಾದ ಮೇಲೆ ಸಾಕಲ್ಯೇನ ರಮ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ. ಸಾಕಲ್ಯೇನ ಅಂದ್ರೆ ಸಕಲ ಅಂದ್ರೆ ಎವ್ರಿಥಿಂಗ್ ಕಂಪ್ಲೀಟ್ಲಿ ಎಂಟೈರ್ಲಿ ಫುಲ್ಲಿ. ಸಾಕಲ್ಯೇನ ಅಂದ್ರೆ ಆಡ್ವರ್ಬ್, ಸೊ ಸಾಕಲ್ಯೇನ ಪೂರ್ತಿಯಾಗಿ. ಯಾರು ಭಗವಂತನ ತಿಳಿದಿಲ್ಲ ಅದೇ ನಾವು ಕೇಳ್ತೀವಿ, ಲಕ್ಷ್ಮೀದೇವಿ ಸಹಿತ ಭಗವಂತನನ್ನು ಪೂರ್ತಿ ತಿಳಿದಿಲ್ಲ ಅಂತ ಕೇಳ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಕಲ್ಯೇನ ಪೂರ್ತಿಯಾಗಿ ರಮಾ ಲಕ್ಷ್ಮೀದೇವಿ ಬ್ರಹ್ಮ ಬ್ರಹ್ಮದೇವರು ಆದಿ ಮುಂತಾದವರಿಂದ ಅಚಿಂತ್ಯ ಸ್ವರೂಪಾಯ. ಅಚಿಂತ್ಯ ಅಂದ್ರೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸ್ವರೂಪವುಳ್ಳವನು, ಅಂದ್ರೆ ಅವರಿಂದಲೂ ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲದಂತವನು ಅಂತೇಳಿ ಗ್ರಂಥೋಂತಂ ಯದ್ಗುಣಾನಾಮಜಾದಯ ಅಂತೇಳಿ ಆಚಾರ್ಯರು ದ್ವಾಶ್ರೋತದಲ್ಲಿ ಹೇಳ್ತಾ ಇದ್ದಾರೆ. ದೇವ ಭಗವಂತನನ್ನು ವರ್ಣನೆ ಮಾಡ್ತಾ ಪೂರ್ಣಾನಂದ ಸುಬೋಧಾತಿ ಮಂದಸ್ವಿ ಗೋವಿಂದಸಾಂದ್ರತನ ಸುರಾಮ ವಸಂತ ಪಾಣಿರಾಮಸಾರ ಪೂರ್ಣಾನಂದ ರಾಮಸ್ವಾಮಾವಲೋಕ ಅಂತೇಳಿ ಧ್ಯಾಯದ ಸಮೀಶಿಷ್ಯ ಪದ್ಮದಾದಿ ಪ್ರತೀಕ್ಷಣಂ ಭೂಭಂಗಂ ಪಾರಮೇಶ್ಯಾದಿ ಪದದಾಯ ವಿಮುಕ್ತಂ ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷದ ನೈವೋದಾಪು ಗ್ರಂಥೋಂತಂ ಯದ್ಗುಣಾನಾಮಜಾದಯ ಅಂತೇಳಿ. ನ ಏವ ಉದ್ ಆಪುಹು, ಯಾರು ಕೂಡ ಕೊನೆ ಕಾಣಲಿಲ್ಲ. ನಾಮ್ ಅಜಾದಯ ಅಂತೇಳಿ, ಅಜಾದಿಗಳು ಯಾವ ಭಗವಂತನನ್ನಾದರೆ ಕಾಣಲಕ್ಕೆ ಅಂದ್ರೆ ಕೊನೆಗಾಣದೇ ಇದ್ದಾರೋ ಅಂಥವರು ಅಂತ ಹೇಳ್ತಾ ಇದ್ದಾರೆ. ಸೊ ಯದ್ಗುಣಾನಾಮ್ ಅಜಾದಯ ಅಂತೇಳಿ ಆ ಹೇಳಿದಂತೆ ಅಜ ಅಂತ ಹೇಳಿದ್ರೆ ಬ್ರಹ್ಮದೇವರನಲ್ಲಿ ಆ ಪರಮಾತ್ಮನಿಗೆ ಜಾ ಹುಟ್ಟಿದವನು ಚತುರ್ಮುಖ ಬ್ರಹ್ಮದೇವರು. ಹೀಗೆ ರಮ ಬ್ರಹ್ಮ ಆದಿ ಅಚಿಂತ್ಯ ಸ್ವರೂಪಾಯ, ಅವರಿಂದಲೂ ಪೂರ್ತಿಯಾಗಿ ತಿಳಿಯಲ್ಪಡದೇ ಇರುವವನು, ಅದಕ್ಕೆ ಸಾಕಲ್ಯೇನ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ತಿಳಿದಿದ್ದಾರೆ ಅವರ ಯೋಗ್ಯತೆಗೆ ತಕ್ಕಂತೆ, ಆದ್ರೆ ಪೂರ್ತಿಯಾಗಿ ಯಾರೂ ತಿಳಿದಿಲ್ಲ. ಅದಕ್ಕೆ ಸಾಕಲ್ಯೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ಅಂಥೇಳಿ. ಅದಾದ ಮೇಲೆ ವ್ಯಾಖ್ಯ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯ ಆದಿ ಸದ್ಗುಣ ಪ್ರದಾತ್ರೆ. ಭಗವಂತನಿಗೆ ಅನೇಕ ಕಲ್ಯಾಣ ಗುಣಗಳಿವೆ, ಭಗವಂತನಿಂದ ಅನುಗೃಹೀತರಾಗಿ ಅವರ ಭಕ್ತರಿಗೆ ಕೂಡ ಒಳ್ಳೆ ಕ್ವಾಲಿಟೀಸ್ ಬರುತ್ತೆ, ಅವರು ಒಳ್ಳೆ ಗುಣಗಳನ್ನು ಪ್ರದರ್ಶನ ಮಾಡ್ತಾರೆ. ಆದ್ರೆ ಭಗವಂತನಿಗೆ ಇರುವ ಸದ್ಗುಣಗಳೆಲ್ಲ ಅವನು ಸ್ವತಂತ್ರವಾಗಿ ಪಡೆದಿದ್ದು, ಅವನಿಗೆ ಬೇರೆಯವರು ಕೊಟ್ಟದ್ದಲ್ಲ. ಆದ್ರೆ ಮಿಕ್ಕ ಎಲ್ಲರಿಗೂ ಕೂಡ ಅವರಿಗಿರುವ ಸದ್ಗುಣಗಳು ಭಗವಂತ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಂತಹ ಗುಣಗಳು ಅಂತ ಹೇಳಿದ್ರೆ ವ್ಯಾಖ್ಯ, ಯಾವುದಾದ್ರೂ ಒಂದು ವ್ಯಾಖ್ಯಾನ ಮಾಡುವುದಾಗಲಿ, ವ್ಯಾಖ್ಯೆ ಮಾಡುವುದಾಗಲಿ, ಕಾಮೆಂಟ್ ಮಾಡುವುದಕ್ಕಾಗಲಿ, ವಿಸ್ತಾರ ಮಾಡುವುದಕ್ಕಾಗಲಿ ಆ ವ್ಯಾಖ್ಯಾಶಕ್ತಿ ಯಾವುದಿದೆ ಅದನ್ನು ಕೊಟ್ಟವನು. ಶ್ರೀ ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಸ್ಥೂಲ ಸಂಪತ್ತಾಗಬಹುದು, ಜ್ಞಾನ ಸಂಪತ್ತಾಗಬಹುದು, ಒಳಗಿನ ಸಂಪತ್ತು, ಹೊರಗಿನ ಸಂಪತ್ತು, ಅನೇಕ ವಿಧವಾದ ಸಂಪತ್ತುಗಳು, ದೈವಿ ಸಂಪತ್ತುಗಳು, ಎಲ್ಲ ವಿಧವಾದ ಸಂಪತ್ತುಗಳು. ಅದಾದ ಮೇಲೆ ಸರ್ವ ವಿಜ್ಞಾನ ಕವಿತಾ, ಸರ್ವ ಎಲ್ಲ ವಿಧವಾದಂತಹ ವಿಜ್ಞಾನ ವಿಶೇಷ ಜ್ಞಾನಗಳು ಯಾವುದಿದೋ ಅವೆಲ್ಲವೂ ಕವಿತಾ, ಕವಿತಾಶಕ್ತಿ, ಕವಿಯಂತೆ ರಚನೆ ಮಾಡುವ ಶಕ್ತಿ, ಕವಿತಾಶಕ್ತಿ. ವಿಜಯ ಅಂದ್ರೆ ವಿಕ್ಟರಿ ಅಂತೇಳಿ, ವಿಜಯ ಆದಿ ಅಂದ್ರೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ. ವಿಜಯ ಅನ್ನೋದು ಗುಣದಲ್ಲಿ ಯಾಕೆ ಹಾಕಿದ್ದಾರೆ, ವಿಜಯ ಅನ್ನೋದು ಒಂದು ಇವೆಂಟ್ ಅಲ್ವಾ ಅಂತ ಹೇಳಿದ್ರೆ, ವಿಜಯವನ್ನು ಪಡೆಯುವ ಶಕ್ತಿ ಅದು ಗುಣ ಆಗಿದೆ. ಆದ್ದರಿಂದ ವಿಜಯ ಆದಿ ಸದ್ಗುಣ ಪ್ರದಾತ್ರೆ, ಅಂತಹ ಒಳ್ಳೆ ಗುಣಗಳನ್ನು ಕೊಡುವವನು, ಪ್ರದಾನ ಮಾಡುವವನು, ಕರುಣಿಸುವವನು, ಅಂತಹ ಕರುಣಿಸುವಂತಹ ಶಿವವ್ಯಾಸರು ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸದ್ಗುಣ ಪ್ರದಾತ್ರೆ, ಬ್ರಹ್ಮಸೂತ್ರ ಮಹಾಭಾರತ ಶ್ರೀಮದ್ ಭಾಗವತ ಆದಿ ಅಶೇಷ ಸಚ್ಚಾಸ್ತ್ರ ಕರ್ತೃ. ವೇದವ್ಯಾಸರು ಪರಮಾತ್ಮ ಆ ವೇದವ್ಯಾಸ ಅವತಾರದಲ್ಲಿ ಮಾಡಿದಂತಹ ಅನೇಕ ವಿಧವಾದ ಜ್ಞಾನ ಕಾರ್ಯಗಳು, ಅದರಲ್ಲಿ ಆ ಭಗವಂತನಿಗೆ ಮಾತ್ರ ಸಾಧ್ಯವಾಗುವಂತಹ ವಿಷಯಗಳು ಅನೇಕವಿದೆ. ಪ್ರತಿಯೊಂದು ಭಗವಂತ ಮಾಡುದು ಅವನೊಬ್ಬನೇ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಅಂತಹದ್ದು ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ್ದಾನೆ ಭಗವಂತ, ಅದೇ ವಿಧವಾಗಿ ಮಹಾಭಾರತವನ್ನು ರಚನೆ ಮಾಡಿದ್ದಾನೆ, ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ದಾನೆ, ಆದಿ ಮುಂತಾದಂತಹ ಅಷ್ಟಾದಶ ಪುರಾಣಗಳು ಮಾಡಿದ್ದಾನೆ. ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಂತಹ ಶ್ರೀ ವೇದ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ವ್ಯಾಸೋಚ್ಛಿಷ್ಟಂ ನಮ್ ಸರ್ವಂ ಅಂತೇಳಿ. ಈ ಜಗತ್ತಿನಲ್ಲಿ ಇರುವುದು ಎಲ್ಲವೂ ಕೂಡ ವ್ಯಾಸ ಉಚ್ಛಿಷ್ಟ ಅಂತೇಳಿ. ಅಂದ್ರೆ ವೇದವ್ಯಾಸ ದೇವರು ಹೇಳದೇ ಇದ್ದದ್ದು ಯಾವುದು ಪ್ರಪಂಚದಲ್ಲಿ ಇಲ್ಲ. ಪ್ರತಿಯೊಂದು ವಿಷಯವು ಯಾವುದು ಯಾವುದು ಈ ಪ್ರಪಂಚದಲ್ಲಿ ಇದೆಯೋ ಅದೆಲ್ಲವೂ ವೇದವ್ಯಾಸರ ಮೂಲಕವಾಗಿ ಬಂದಿದ್ದೆ. ಆದ್ದರಿಂದ ವ್ಯಾಸೋ ಈ ಜಗತ್ತೆಲ್ಲವೂ ಕೂಡ ವ್ಯಾಸದೇವರ ಎಂಜಲಿದ್ದಂತೆ. ವ್ಯಾಸ ಉಚ್ಛಿಷ್ಟ ಅಂದ್ರೆ ಎಂಜಲಿದ್ದಂತೆ, ಅಂದ್ರೆ ಎಲ್ಲವೂ ಆ ವೇದವ್ಯಾಸ ದೇವರು ಮಾಡಿ ಬಿಟ್ಟಿದ್ದೇ ಹೊರತು ಅವರು ಮಾಡದೇ ಇದ್ದದ್ದೇ ಇಲ್ಲ. ಆದ್ದರಿಂದ ಅವರ ರಚನಾಶಕ್ತಿ ಭಗವಂತನಿದು ಅವನಿಗೇ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅಶೇಷ ಸತ್ಶಾಸ್ತ್ರಗಳ ಅನೇಕ ವಿಧವಾದಂತಹ ಸತ್ಶಾಸ್ತ್ರಗಳನ್ನು ಮಾಡಿದಂತಹ ವೇದವ್ಯಾಸರು ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಸತ್ಶಾಸ್ತ್ರಕತ್ತೆ ವಿಷ್ಣು ನಾಮ್ನಿ ಸಂಹಿತ ದೇವತಾತ್ವೇನ ಹಸ್ವ ಮಾಂಡುಕೇಯ ಉಪಾಸಿತಾಯ ಅಂತೇಳಿ. ವಿಷ್ಣುವಿನ ಹೆಸರಿನಲ್ಲಿ ಆ ಸಂಹಿತ ದೇವತಾತ್ವದಿಂದ ಇಲ್ಲಿ ಹಸ್ವ ಮಾಂಡುಕ್ಯ ಉಪಾಸಿತಾಯ ಅಂತೇಳಿ ನಿಮ್ ಕೇಳೇ ಇರ್ಬೋದು ಮಾಂಡುಕ್ಯ ಉಪನಿಷತ್ತು ಇವೆಲ್ಲವುದರಲ್ಲಿ ಭಗವಂತ ಬಂದು ಹೇಗೆ ಬೇರೆ ಬೇರೆ ಕಪ್ಪೆ ರೂಪದಲ್ಲಿ ಬಂದು ಪ್ರಶ್ನೆ ಕೇಳುವುದಾಗಲಿ ಯಾವುದು ಬಂದು ಕೂಡ ಅದೆಲ್ಲದೂ ಕೂಡ ಮೂಲಭೂತನಾದವನು ಭಗವಂತನೇ. ಆದ್ದರಿಂದ ಎಲ್ಲ ವಿಧವಾದಂತಹ ಈ ಬೇರೆ ಬೇರೆ ಪ್ರಾಣಿಗಳ ರೂಪದಲ್ಲಿ ಕೂಡ ದೇವತೆಗಳು ಬಂದು ಉಪಾಸನೆ ಮಾಡಿದ್ರೆ ಅವರೆಲ್ಲರಿಂದಲೂ ಕೂಡ ಸೇವಿಸಲ್ಪಟ್ಟವನಾಗಿದ್ದಾನೆ ಭಗವಂತ ಅಂತ ಹೇಳಿ ಆ ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವಾಸುದೇವಾದಿ ಚತುರೂಪಾಯ ವಾಸುದೇವ ಪದ್ಯುಮ್ನ ಸಂಕರ್ಷಣ ಅನಿರುದ್ಧ ಅನ್ನುವ ನಾಲ್ಕು ರೂಪಗಳನ್ನು ಇಲ್ಲಿ ವಾಸುದೇವ ಪದ್ಯುಮ್ನ ಸಂಕರ್ಷಣ ಅನಿರುದ್ಧ ವಾಸುದೇವ ಸಂಕರ್ಷಣ ಪದ್ಯುಮ್ನ ಅನಿರುದ್ಧ ಅನ್ನುವ ನಾಲ್ಕು ವಿಧವಾದ ವಾಸುದೇವ ಆದಿ ಚತುರೂಪಾಯ ಈ ನಾಲ್ಕು ರೂಪಗಳು ಉಳ್ಳವನೇ ಅಂತ ಹೇಳಿ ಅದಾದ ಮೇಲೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಸ್ವರೂಪಾಯ ದಶಾವತಾರಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಎಲ್ಲ ಅವತಾರಗಳನ್ನು ಧಾರಣೆ ಮಾಡಿದಂತಹ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ಸ್ಯ ಕೂರ್ಮ ಇವೆಲ್ಲ ನಿಮ್ಗೆಲ್ಲ ತಿಳಿದಂತಹದ್ದು ವರಾಹ ಅವತಾರ ನರಸಿಂಹ ಅವತಾರ ವಾಮನ ಭಾರ್ಗವ ಅಂದ್ರೆ ಪರಶುರಾಮ ರಾಘವ ಶ್ರೀರಾಮದೇವರು ಕೃಷ್ಣ ಶ್ರೀಕೃಷ್ಣ ಬುದ್ಧ ಕಲ್ಕಿ ಬೌದ್ಧ ಕಲ್ಕಿ ಈ ವಿಧವಾಗಿ ಹತ್ತವತಾರಗಳನ್ನು ತಾಳಿದವನೇ ಅಂತೇಳಿ. ಶ್ರೀಮದ್ ಹನುಮತ್ ಸೇವ್ಯ ದಾಶರಥಿ ರಾಮಾತ್ಮಕಾಯ. ಸೊ ದಾಶರಥಿ ರಾಮ ದಶರಥನ ಮಗನಾಗಿ ರಾಮದೇವರಾಗಿ ಅವತಾರ ಮಾಡಿ ಶ್ರೀಮಂತ್ ಹನುಮಂತ ದೇವರಿಂದ ಸೇವಿಸಲ್ಪಟ್ಟವರಾಗಿದ್ದಾರೆ. ಅದರಿಂದ ಶ್ರೀಮತ್ ಹನುಮತ್ ಸೇವ್ಯ ಅವರಿಂದ ಸೇವಿಸಲ್ಪಟ್ಟಿರುವಂತಹ ದಾಶರಥ ದಶರಥನ ಮಗನಾದಂತಹ ರಾಮದೇವರಾಗಿ ಅವತಾರ ಮಾಡಿದಂತಹ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣಿ. ಯಾದವ ಕೃಷ್ಣ ಅಂತ ಹೇಳಿದರೆ ಯದುವಂಶದಲ್ಲಿ ಅವತಾರ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ. ಆ ಪರಮಾತ್ಮನ ಸೇವೆಯನ್ನು ನಿತ್ಯ ಮಾಡ್ತಾ ಭಗವಂತ ಎದುರಾಗಿದ್ದಾಗ ಸ್ವತಃ ಸ್ವಯಂ ಆಗಿ ಪ್ರತ್ಯಕ್ಷವಾಗಿ ಮಾಡ್ತಾರೆ. ಭಗವಂತ ಬೇರೆ ಕಡೆ ಇದ್ದಾಗಲೂ ಭೀಮಸೇನ ದೇವರು ಸ್ಮರಣ ರೂಪಕವಾಗಿ ಮನಸ್ಸಿನಲ್ಲಿ ಭಗವಂತನ ಸೇವೆ ನಿತ್ಯ ಸ್ಮರಣೆಯನ್ನು ಮಾಡ್ತಾ ಇರುವಂತ ಇದ್ದಿದ್ದಾರೆ. ಆದ್ದರಿಂದ ಆ ಭೀಮಸೇನ ದ್ರೌಪದಿಯ ಪತಿಯಾಗಿರುವಂತಹ ಆ ಭೀಮಸೇನ ದೇವರಿಂದ ಪೂಜಿಸಲ್ಪಟ್ಟಿರುವಂತಹ ಯಾದವ ಕೃಷ್ಣ ರೂಪಿ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು ವಿಶೇಷಗಳು ಇನ್ನು ಮುಂಚೆ ಬರುತ್ತೆ. ಸೊ ಇಲ್ಲಿಗೆ ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಶುಕ್ರವಾರ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನವಾಚ ಮನಸ್ಸೇಂದಿಯರ್ವ ಬುದ್ಧಾತ್ಮನಾವ ಅನ್ಸು ಸ್ವಭಾವ ಕರೋಮಿ ಯದ್ಯತ್ ಸರ್ವಂ ಪರಸ್ಮೈ ಶ್ರೀಮನ್ನಾರಾಯಣೇ ಸಮರ್ಪಯಾಮಿ. ಶಿಕ್ಷಣಾರ್ಪಣಮಸ್ತು.